ಕೈ ಮಥನ ಮಾಡಿದ ಕೂಸು ಬರಬೇಕಾದ್ರೆ ಏನು ಸಾಮರ್ಥ್ಯ ಇರಬೇಕು? ಇದು ಬರೀ ಮಥನ ಮಾಡಿದ್ದು ಬರಲಿಲ್ಲ, ವೇದ ಮಂತ್ರಗಳ ಶಕ್ತಿ ಅದು. ವೇದ ಮಂತ್ರಗಳ ಶಕ್ತಿ ಅಂದ್ರೆ ಅಸಾಧಾರಣವಾದ ಶಕ್ತಿ ಅದು. ಗಾಯತ್ರಿ ಮಂತ್ರ ಇಟ್ಕೊಳ್ಳಿ, ಮಂತ್ರವನ್ನು ಹೇಳಿ, ಬರೀ ನೀರಷ್ಟೇ, ಹೀಗೆ ತಿಂದು ಎಲ್ಲೋ ಇರ್ತಾನೆ ಅವನು, ಹಾಳಾಗಬೇಕು ಹೋದಲ್ಲೋ, ಇಲ್ಲಿ ನೀರು ಚಿಮ್ಮಿ ಅಲ್ಲಿ ಸಾಯ್ತಾನು, ಅಷ್ಟು ಶಕ್ತಿ ಇದೆ. ಅದು ಕೊಲ್ಲಕ್ಕೆ ಹೋಗಬಾರ್ದು, ಮತ್ತೆ ಅಷ್ಟು ಶಕ್ತಿ ಅದಕ್ಕಿದೆ. ಎಲ್ಲಿ ಯಾರೋ ಇರ್ತಾರೆ ರೋಗಿ, ಯಾರೋ ಬಂದು ಹೇಳ್ತಾರೆ ಎಲ್ಲೋ ಇದ್ದಾರೆ ಸ್ವಾಮಿ, ಸಾವಿರ ಮೇಲೆ ದೂರದಲ್ಲಿ ತುಂಬಾ ರೋಗ ಬಂದಿದೆ, ವಾಸಿ ಮಾಡಬೇಕು ಅವನಿಗೆ, ಆಯ್ತು ಗಾಯತ್ರಿ ಮಂತ್ರ ಹೇಳಿ, ಇಲ್ಲಿ ನೀರು ಹಾಕ್ತಾನೆ, ಅಲ್ಲಿಗೆ ಹೋಗಿ ಬೀಳುತ್ತೆ ಅಂತ ಹೇಳ್ತಾರೆ. ಮಂತ್ರಶಕ್ತಿಯಿಂದ ಆಶೆ ಕೆಪಾಸಿಟಿ ಇದೆ ಅದಕ್ಕೆ. ಇದು ಅರ್ಥ ಮಾಡ್ಕೋಬೇಕು ನಾವು. ಅದಕ್ಕೆ ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ. ಇದೆಲ್ಲ ಬಲ್ಲವರಾದ್ದರಿಂದ ವಾದಿರಾಜರು ರಾಯರಂತ ಮಹಾನುಭಾವರಗಳು ಅತ್ಯದ್ಭುತವಾದ ಆಶ್ಚರ್ಯಗಳನ್ನು ಮಾಡಿ ತೋರಿಸ್ತಾ ಇದ್ದ. ನಮಗದು ಗೊತ್ತಿಲ್ಲ ಅಷ್ಟೇ. ಆ ರೀತಿ ಮಾಡಿದಾಗ ಮಗು ಹುಟ್ಟಿ ಬಂತಂತೆ. ಪುತು ಚಕ್ರವರ್ತಿ ತುಂಬ ಸುಂದರನಾಗಿದ್ದಂತೆ, ಲಕ್ಷಣಗಳಿದ್ದುವಂತೆ. ಆಗ ಆತನ ಸ್ತೋತ್ರ ಮಾಡ್ತಾ ಇದ್ದಾರೆ, ನೀನು ನಾರಾಯಣ ಅಂತಾನೆ ಸ್ತೋತ್ರ ಮಾಡಿಬಿಟ್ರಂತೆ. ಇವತ್ತು ರಾಮಾನುಜ ಪಂಥ ಮೊದಲಾದ ಪಂಥಗಳಲ್ಲಿ ಪುತು ಚಕ್ರವರ್ತಿಯನ್ನ ಮತ್ಸ್ಯಕೂರ್ಮಾದಿ ರೂಪಗಳಂತೆ ಸಾಕ್ಷಾತ್ ರೂಪ ಅಂತ ತಿಳ್ಕೊಂಡಿದ್ದಾರೆ. ಆಚಾರ್ಯ ಹೇಳುತ್ತಾರೆ, ಪೃಥು ಸಾಕ್ಷಾತ್ ರೂಪ ಅಲ್ಲ, ಆತೊಬ್ಬ ಚಕ್ರವರ್ತಿ ಮಾತ್ರ. ಆತನೊಳಗೆ ಆವಿವೇಶ ಪೃಥುಂ ದೇವ ಚಕ್ರಿ ಶಾರ್ಂಗಿ ಚತುರ್ಭುಜ, ಭಗವಂತನ ಆವೇಶ ಇತ್ತೇ ಹೊರತು ಅವನೇ ಭಗವಂತನಲ್ಲ ಅಂತ ಹೇಳುತ್ತಾನೆ. ಅಚ್ಚಿದೇವಿ ಮಹಾಲಕ್ಷ್ಮಿ ಅಲ್ಲ, ಒಳಗೆ ಲಕ್ಷ್ಮಿ ಸನ್ನಿಧಾನ ಇತ್ತಷ್ಟೇ. ಅವನ ಸ್ತೋತ್ರ ಮಾಡಿ ಹಾಗೆ ಹೀಗೆ ಅಂತ ಹೊಗಳಿದರಂತೆ. ಆಗ ಪೃಥು ಚಕ್ರವರ್ತಿ ಹೇಳ್ತಾನೆ, ಬಾರಿ ಸಿಟ್ಟು ಬಂತಂತವನಿಗೆ, ಏನು ನಾನು ಈಗಷ್ಟೇ ಹುಟ್ಟಿ ಬರ್ತಾ ಇದ್ದೇನೆ, ನನ್ನ ಹಾಗೆ ಈಗ ಹೊರಡ್ತಾ ಇದ್ದೀರಲ್ಲ, ಹಾಗೆಲ್ಲ ಹೊಗಳಬಾರದು ಅಂತ ಹೇಳ್ತಾನೆ. ಇದು ಅತ್ಯಪೂರ್ವ ವ್ಯಕ್ತಿಯ ಕಥೆ ಇದು. ಒಂದು ಬೈದರೆ ಯಾಕೆ ಬೈತೇ ಅಂತ ನಾವು ಕೇಳುತ್ತೇವೆ, ಹೊಗಳಿದ್ರೆ ಕೇಳೋದೇ ಇಲ್ಲ, ಗುಡ್ ಅಂತ ಹೇಳಿಬಿಡ್ತೇವೆ ಅಷ್ಟೇ, ಹೊಗಳಿದ್ರೆ ಸರಿ ಅಂತ ಹೇಳ್ತೇವೆ. ಆತ ಎಂಥ ವ್ಯಕ್ತಿ ಅಂದ್ರೆ ಹೊಗಳಿದ್ರೆ ಯಾಕೆ ಹೊಗಳ್ತೇನೆ ಅಂತ ಕೇಳಿದನು. ಆತ್ಮ ಪ್ರಶಂಸಾ ವರ್ಜನ ಪ್ರಕರಣ ಅಂತ ಅದಕ್ಕೆ ಹೆಸರು. ಹೇ ಸೂತ ಹೇಮಾಗತ ಸೌಮ್ಯ ಬಂದಿನ್ ಲೋಕೇಶು ನಾ ಸ್ಪಷ್ಟ ಗುಣಸ್ಯ ಮೇಶ್ಯಾತ್, ನಾನೊಬ್ಬ ಹೀಗೆ ಹುಟ್ಟಿ ಬಂದವನು, ಸಾಮಾನ್ಯ ವ್ಯಕ್ತಿ, ನನ್ನನ್ನು ಹೊಗಳಬಾರದು ನೀವೀಗ. ಸ್ವರಾಜ ಹಾಗೆಲ್ಲ ಹೇಳಬೇಡ, ಹೊಗಳ ನಮ್ಮ ಚಟ ಅಂದ್ರಂತ, ಹೊಗಳ ನಮ್ಮ ಚಟ, ಹೊಗಳ ನಿಮ್ಮ ಚಟನಾ, ಹೊಗಳಿ ತಪ್ಪಲ್ಲ, ನನ್ನ ಹೊಗಳಬೇಡಿ, ದೇವರನ್ನು ಹೊಗಳಿ ಅಂತ ಹೇಳುತ್ತಾನೆ. ಸತ್ಯುತ್ತಮ ಶ್ಲೋಕ ಗುಣಾನುವಾದೇ ಜುಗುಪ್ಸಿತಂ ನ ಸ್ತವಯಂತಿ ಸಭ್ಯಾಹ. ವಿವೇಕ ಇರ ಮನುಷ್ಯ ದೇವರನ್ನ ಸ್ತೋತ್ರ ಮಾಡಬೇಕು. ಅದಕ್ಕೆ ಆಚಾರ್ಯ ದ್ವಾದ ಸ್ತೋತ್ರ ಹೇಳುತ್ತಾರೆ, ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ. ಸದಾ ಸ್ತೋತ್ರಕ್ಕೆ ಅರ್ಹನಾದವನು ನಾರಾಯಣ, ಸದಾ ನಮಸ್ಕಾರಕ್ಕೆ ಅರ್ಹನಾದವನು ನಾರಾಯಣ. ಅವನನ್ನು ಆರಾಧಿಸಬೇಕೇ ಹೊರತು ಗುಡಿದವರನ್ನ ಸರ್ವೋತ್ತಮತ್ವೇನ ಆರಾಧನೆ ಮಾಡಬಾರದು, ತಾರತಮ್ಯ ಕ್ರಮದಲ್ಲಿ ಮಾಡಲೇಬೇಕು. ಆಗ ಅವನನ್ನು ಸ್ತೋತ್ರ ಮಾಡ್ತಾರೆ, ಅವನು ಹೇಳಿದ ಮೇಲೆ ದೇವರನ್ನೇ ಸ್ತೋತ್ರ ಮಾಡ್ತಾರೆ. ಮುಂದೆ ಅನೇಕ ಕಾಲ ಕಳೆಯಿತು. ಅವನ ಜನಗಳು ಕೇಳ್ತಾರೆ, ರಾಜ ಮಳೆ ಇಲ್ಲ ಬೆಳೆ ಇಲ್ಲ, ನಾವು ಬಿತ್ತಿದ್ರೆ ಇವತ್ತು ನಮಗೆ ಅರ್ಥ ಆಗುತ್ತೆ ಮಳೆ ಇಲ್ಲ ಬೆಳೆ ಇಲ್ಲ ಅಂತ ಹೇಳಿದರೆ, ಬಿತ್ತಿದ್ರೆ ಆ ಪೈರು ಬರೋದಿಲ್ಲ ಅಲ್ಲ, ಆ ಬೀಜನೂ ಸಿಗೋದಿಲ್ಲ ಹೋಗ್ಬಿಡುತ್ತೆ ಅಂತ ಹೇಳಿದರೆ, ಬೀಜ ಸಮೇತ ಹೋಗ್ಬಿಡುತ್ತೆ, ನಾವು ಏನು ಮಾಡೋಣ ಅಂತ ಕೇಳ್ತಾರೆ. ಆಗ ರಾಜ ಹೇಳ್ತಾನೆ, ಯಾಕೆ ಏನಾಗುತ್ತೆ ಅಂತ ಕೇಳಿದ್ದೇನೆ. ಇಲ್ಲ ಬೀಜ ಒಳಗೋಗ್ತಾ ಇವೆ ಅಂತ ಹೇಳಿಬಿಟ್ಟು ತಕ್ಷಣ ಬಿಲ್ಲು ಬಾಣ ತಗೊಳ್ತಾನೆ, ರಥದಲ್ಲಿ ಕೂಡ್ತಾನೆ, ಭೂಮಿಯನ್ನೇ ಹೊಡಿಲಿಕ್ಕೆ ಅಂತ ಹೊರಟಂತೆ. ಎಂಥ ತೇಜಸ್ವಿಯಾದ ವ್ಯಕ್ತಿ, ದೇವರ ಸನ್ನಿಧಾನ ಒಳಗಿದ್ದಕ್ಕೆ ಅಂತ ಶಕ್ತಿ ಇದೆ ಅವನಿಗೆ. ಭೂಮಿಯನ್ನು ಹೊಡೆಯಕ್ಕೆ ಅಂತ ನಿಂತ್ಕೊಂಡ್ಬಿಟ್ಟಂತೆ, ಭೂಮಿ ಗಾಬರಿಯಾಗಿ ಹೋಯ್ತಂತೆ, ಒಂದು ಹಸುವಿನ ವೇಷವನ್ನ ತಗೊಂಡಂತೆ ಭೂದೇವಿ, ಓಡಕ್ಕೆ ಶುರು ಮಾಡಿಬಿಡ್ತಾಳೆ, ಜೋರಾಗಿ ಓಡ್ತಾ ಇದ್ದಾಳೆ. ಮೊದಲ ಸ್ಕಂದದಲ್ಲಿ ಕೇಳಿದ್ದೇವೆ ಹಸು ರೂಪದಲ್ಲಿ ಭೂದೇವಿ ಇದ್ಲು ಅಂತ ಕೇಳಿದ್ದೇವಲ್ಲ, ಇನ್ನೊಂದು ಕಡೆ ಕನ್ಫರ್ಮ್ ಆಯ್ತು ಅದು, ಒಂದು ಭೂದೇವಿ ಹಸು ರೂಪದೊಂದು ಓಡಕ್ಕೆ ಶುರು ಮಾಡಿಬಿಟ್ಲಂತೆ. ಆ ಅದಕ್ಕೆ ಹೇಳ್ತಾರೆ, ಹಸುವನ್ನ ಒದ್ರೆ ಇಡೀ ಭೂಮಿಯನ್ನೇ ಒದ್ದ ಪಾಪ ಬರುತ್ತೆ ಅಂತ ಹೇಳ್ತಾರೆ, ಇಡೀ ಭೂಮಂಡಲವನ್ನೇ ತುಳಿದಂತ ಪಾಪ ಬರುತ್ತೆ. ಹಸುಗಳ ಸ್ಥಾನ ಅಂಥದ್ದು, ಹಿಂದಿನ ಓಡ್ತಾ ಇದ್ದಾನೆ ಹಸು, ಹೋಗ್ತಾ ಇದೆ, ತಿರುಗಿ ನೋಡಿದ್ರೆ ಹತ್ತಿರನೇ ಇದ್ದಾನೆ, ಎಲ್ಲಿ ಹೋದ್ರೆ ಹತ್ತಿರನೇ ಇದ್ದಾನೆ. ಆಗ ಗಾಬರಿ ಆಯ್ತು ಅಂತವಳಿಗೆ, ತಿರುಗಿ ನೋಡುತ್ತಾಳೆ, ಆ ಕ್ಷಣದಲ್ಲಿ ಕಾಣಿಸ್ತೇ ಅಂತವಳಿಗೆ. ಪೃಥು ಚಕ್ರವರ್ತಿ ಸಾಮಾನ್ಯನಲ್ಲ, ಒಳಗೆ ನಾರಾಯಣ ಸನ್ನಿಧಾನ ಇದೆ ಅಂತ ಗೊತ್ತಾಗಿಬಿಟ್ಟು ನಮಸ್ಕಾರ ಮಾಡ್ತಾಳೆ. ನಾರಾಯಣ, ನಾನು ತುಂಬಾ ತಪ್ಪಾಯ್ತು, ನನ್ನನ್ನು ಕ್ಷಮಿಸಿಬಿಡು, ನನ್ನನ್ನು ಹೊಡಿಬೇಡ, ಮತ್ತೆ ಯಾಕೆ ಪೈರು ಕೊಡೋದಿಲ್ಲ ನೀನೀಗ ಅಂತ ಕೇಳ್ತಾನೆ. ಯಾಕೆ ಪೈರು ಕೊಡೋದಿಲ್ಲ ಬಿತ್ತಿದ ಬೀಜಕ್ಕೆ ಅಂತ ಹೇಳಿದ್ರೆ ಹೇಳ್ತಾಳೆ, ನನ್ನ ತಪ್ಪಲ್ಲ ಅದು, ನನಗೆ ಪೈರು ಕೊಡೋ ಶಕ್ತಿ ಯಾವಾಗ ಬರುತ್ತೆ ಅಂದ್ರೆ, ಯಜ್ಞಯಾಗಗಳನ್ನ ಮಾಡಿ 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 ದೇವರು ಪೂಜೆ ಮಾಡ್ತಾ ಇದ್ರೆ ಆಗ ನನಗೆ ಆ ಶಕ್ತಿ ಬರುತ್ತೆ. ನನ್ನ ಶಕ್ತಿ ಹೊರಟೋಗ್ಬಿಟ್ಟಿದೆ ಈಗ, ವೀರ ಮಾಡಿದ ನಾಸ್ತಿಕ್ಯದಿಂದಾಗಿ ನನಗೆ ಫಲ ಕೊಡೋ ಶಕ್ತಿನೇ ಇಲ್ಲ ಈಗ, ಅದಕ್ಕೆಲ್ಲ ನುಂಗಿ ಹಾಕ್ತಾ ಇದ್ದೇನೆ. ನನಗೆ ಎಷ್ಟು ಶಕ್ತಿ ಹೋಗಿದೆ ಅಂದ್ರೆ, ಫಲ ಕೊಡೋ ಶಕ್ತಿ ಇಲ್ಲ ಅಲ್ಲ ಅಲ್ಲ, ಆ ಬೀಜ ವಾಪಸ್ ಕೊಡೋ ಶಕ್ತಿ ಕೂಡ ನನಗಿಲ್ಲ ಅಂತ ಹೇಳಿಬಿಡ್ತಾರೆ. ಮತ್ತೇನು ಮಾಡಬೇಕು ನಾನೀಗ? ಆಕೆ ಹೇಳ್ತಾಳೆ, ದುಷ್ಟ ಯೋಗಾಹ ಪ್ರಯುಕ್ತಾಶ್ಚ ಪುಂಸಾಂ ಶ್ರೇಯ ಪ್ರಸಿದ್ಧಯೇ. ಇದು ಭೂದೇವಿಯ ಮಾತಿದು ಅಂತ ಆಚಾರ್ಯರು ಗೀತಾಭಾಷ್ಯದಲ್ಲಿ ಉಲ್ಲೇಖ ಮಾಡ್ತಾರೆ ಈ ಮಾತನ್ನು. ಇತಿ ಭಾಗವತೇ ಅಂತ ಹೇಳಿದ್ದಾರೆ. ರಾಜ ಸ್ವಲ್ಪ ಯೋಚನೆ ಮಾಡು, ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾನೆ. ಏನು ಯೋಚನೆ ಮಾಡಬೇಕು ಅಂದ್ರೆ, ಯೋಚನೆ ಇಷ್ಟೇನೆ, ನಾನು ಹಸು ರೂಪದಲ್ಲಿ ನಿಂತಿದ್ದೆ, ಈಗ ಒಂದು ಕರುವನ್ನು ತಂದು ನನ್ನ ಕರೆಯಕ್ಕೆ ಶುರು ಮಾಡಿಬಿಟ್ರೆ ಬೆಕ್ಕಾದನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ಈ ಶಕ್ತಿ ನನಗಿದೆ, ಈ ರೂಪದಲ್ಲಿ ಭೂರೂಪದಲ್ಲಿ ಶಕ್ತಿ ಇಲ್ಲ, ಇದಕ್ಕೆ ಶಕ್ತಿ ಇದೆ ಅಂತ ಹೇಳಿದಾಗ ಸ್ವಯಂಭೂ ಮನುವನ್ನ ಕರುವನ್ನಾಗಿ ಮಾಡಿ ಇಟ್ಕೊಂಡಂತೆ ಕಲ್ಲಕ್ಕೆ ಶುರು ಮಾಡ್ತಾ ಇದ್ದಾನೆ. ಬರ್ಲಕ್ಕೆ ಶುರುವಾಯ್ತಂತೆ, ಏನ್ ಬೇಕಾದ್ರೂ ವಾಸ್ತುಭಟ್ ಬೇಕಾದ್ದೆಲ್ಲ ಬರ್ಲಕ್ಕೆ ಶುರುವಾಗಿಬಿಡ್ತಂತೆ. ಅದೇ ಸಮಯ ಅಂತ ಹೇಳಿ ಎಲ್ಲರೂ ಕರ್ಕೊಳ್ಳೋಕೆ ಶುರು ಮಾಡಿಬಿಟ್ರಂತೆ. ಪೃಥ್ವಿ ಚಕ್ರವರ್ತಿ ಗೋದೋಹನವನ್ನ ಮಾಡಿಬಿಟ್ಟು ಅಪೂರ್ವವಾದಂತಹ ಕಾರ್ಯ ಮಾಡಿದ ವ್ಯಕ್ತಿಯಾದ, ಮತ್ತೆ ಮಳೆ ಬೆಳೆ ಎಲ್ಲ ಆಗೋಗ್ಬಿಡ್ತು. ಪೃಥ್ವಿ ಚಕ್ರವರ್ತಿಯ ಸಾಧನೆಯ ಮುಖವನ್ನ ಭಾಗವತಲ್ಲಿ ಹೇಳ್ತಾರೆ. ಅವತ್ತಿನಿಂದ ಆತನ ರಾಜ್ಯದೊಳಗೆ ನಾವು ಜಿಲ್ಲೆ ತಾಲೂಕು ಹೋಬಳಿ ಅಂತೇನು ಕರೀತೇವೆ, ಈ ಡಿಸೆಂಟ್ರಲೈಸೇಷನ್ ಆಫ್ ಪವರ್, ಅಧಿಕಾರ ವಿಕೇಂದ್ರೀಕರಣ ಅಂತ ಕರೀತಾರಲ್ಲ, ಮೊಟ್ಟ ಮೊದಲ ಬಾರಿಗೆ ಮಾಡಿದ ಚಕ್ರವರ್ತಿ ಎಂದರೆ ಪೃಥ್ವಿ ಚಕ್ರವರ್ತಿ ಅಂತ ಭಾಗವತಲ್ಲಿ ಹೇಳ್ತಾರೆ. ಈ ಪೊಲಿಟಿಕಲ್ ಸೈನ್ಸ್ ಓದ್ದವರು ಯಾರಿಗದು ಗೊತ್ತೇ ಇಲ್ಲ. ಭಾಗವತ ಪುರಾಣ ಇವತ್ತು ನಾವೇನು ಮಾತಾಡ್ತಾ ಇದ್ದೇವೆ ಅದನ್ನು ಎಂದೋ ಮಾಡಿ ಹಾಕಿಬಿಟ್ಟಿದೆ. ಈಗಾಗಲೇ ಅಧಿಕಾರವನ್ನು ವಿಕೇಂದ್ರೀಕರಿಸಿಬಿಟ್ಟು ಆಡಳಿತ ಸುಲಭವಾಗಲಿಕ್ಕೆ, ಜನಗಳಿಗೆ ಸುಭಿಕ್ಷ ಸಿಗಲಿಕ್ಕೆ ಪೃಥ್ವಿ ಮಾಡಿದ ವ್ಯವಸ್ಥೆ ಅದು ಬಂತು. ಅದರ ಫಲವಾಗಿ ಶ್ರೇಷ್ಠವಾದಂತಹ ಗತಿ ಮಾಡಲಿಕ್ಕೆ ಅನುಕೂಲ ಆಯಿತು. ಆತನಿಗೆ ಮಕ್ಕಳಿದ್ದಾರೆ. ಆತ 100 ಅಶ್ವಮೇಧಯಾಗ ಮಾಡಬೇಕು ಅಂತ ಹೊರಟ. ಕೊನೆಗೆ 100 ಅಶ್ವಮೇಧ ಮಾಡಬೇಕು ಅಂತ ಹೊರಟ. 99 ಮಾಡಿ ಮುಗಿಸಿಬಿಟ್ಟ. 100ನೇದು ಮಾಡಲಿಕ್ಕೆ ಅಂತ ಹೊರಟ. ಆ ಇಂದ್ರದೇವರು ಬಂದರಂತೆ, ಇವನು 100 ಮಾಡಿಬಿಟ್ರೆ ನನ್ನ ಸ್ಥಾನಕ್ಕೆ ಚ್ಯುತಿ ಬರುತ್ತೆ, ಮೇಲ್ನೋಟದ್ದಲ್ಲ, ಒಳಗಿನ ಅರ್ಥ ಬೇರೆ ಅಂತ ಹೇಳಿಬಿಟ್ಟು, ಇನ್ನೇನು ಯಜ್ಞದ ಕುದುರೆನ ಕೊಡಬೇಕಲ್ಲ, ಆ ಕುದುರೆ ಹಾರಿಸ್ಕೊಂಡು ಹೋಗ್ತಾ ಇದ್ದಾರೆ ಬಂದುಬಿಟ್ಟು. ಇದ್ದಕ್ಕಿದ್ದ ಕುದುರೆ ಮಾಯ, ಆಗ ತನ್ನ ಮಗನ ಕಳಿಸಿಕೊಡ್ತಾನೆ, ಹೋಗು ಕುದುರೆ ತಗೊಂಡು ಬಾ ಅಂತ ಹೇಳಿದನಂತೆ. ಅವನು ಹೋಗ್ತಾನೆ, ಇಂದ್ರದೇವರನ್ನ ಹಿಡಿದು ಬಿಡ್ತಾನೆ. ಇಂದ್ರದೇವರು ಬಂದಾಗ ಇಂದ್ರ ರೂಪದಲ್ಲಿ ಬರ್ತಿದ್ದಿಲ್ಲವಂತೆ, ವಿಚಿತ್ರ ರೂಪದಲ್ಲಿ ಬರ್ತಿದ್ದರಂತೆ. ಸಾಮಾನ್ಯ ಕರಿಬೆಟ್ಟೆ ಹಾಕೊಂಡು ಬರ್ತಿದ್ದರಂತೆ ಪಾಪ. ಅಂದ್ರೆ ಅಯ್ಯಪ್ಪನ ಈ ಡ್ರೆಸ್ ಇದೆಯಲ್ಲ ಎಷ್ಟು ಹಳೆಯದು ಅಂತ ಗೊತ್ತಾಗುತ್ತೆ. ಆಗಿನ ಕಾಲದ ಕೆಟ್ಟ ಕೆಟ್ಟ ವೇಷದಲ್ಲಿ ಪಾಖಂಡ ವೇಷ ಅಂತ ಹೇಳ್ತಾರೆ, ಅದಕ್ಕೆ ಹಾಕೊಂಡು ಬರ್ತಿದ್ರಂತೆ. ಇವ್ರು ಹೋದ ತಕ್ಷಣ ಬಿಟ್ಟು ಓಡೋಗಿ ಬಿಡ್ತಿದ್ರಂತೆ, ಡ್ರೆಸ್ ಅಲ್ಲೇ ಬಿಡ್ತಿತ್ತು. ಆ ಡ್ರೆಸ್ ಕೆಲವರು ಹಾಕೊಂಡ್ರಂತೆ, ಇವತ್ತು ಹಾಕೋತಾನೆ ಇದ್ದಾರೆ ಅಂತ ಗೊತ್ತಾಯ್ತಲ್ಲ, ಆ ಡ್ರೆಸ್ ಯಾರು ಹಾಕೊಂಡ್ಬಿಟ್ರಂತೆ ಕೊನೆಗೆ. ಅದಕ್ಕೆ ನಗ್ನ ನೀಲ ಪಟಾಧಿಕಂ ಅಂತ ಕರೀತಾರೆ. ಬಟ್ಟೆ ಇಲ್ಲದೆ ಇರೋದು, ಕಪ್ಪಟ್ಟೆ ಹಾಕೊಳ್ಳೋದು, ಎಲ್ಲ ಅವಲಕ್ಷಣ ಅಂತ ಶಾಸ್ತ್ರ ಹೇಳೋದು. ಅವಲಕ್ಷಣ, ಅದಕ್ಕೆ ಎಷ್ಟೋ ಸರ್ತಿ ಕಪ್ಪು ಸೀರೆ ಇರುತ್ತಲ್ಲ, ಬರೀ ಕಪ್ಪು ಸೀರೆ ಭಾರಿ ತಪ್ಪು. ಅದಕ್ಕೆ ಜರತಾರಿ ಎಲ್ಲ ಹಾಕಿರ್ತ ಅವಾಗ ದೋಷ ಇಲ್ಲ, ಬರೀ ಕಪ್ಪಿದ್ರೆ ಭಾರಿ ದೋಷ. ಅದು ಒಂದು ಕಪ್ಪು ಬಟ್ಟೆ ಗಂಡಸರಿಗೂ ದೋಷ, ಹೆಂಗಸರಿಗೂ ದೋಷ, ಮಹಾಪಾಪ ಅದು. ಅದನ್ನು ಇಂದ್ರದೇವರ ಆ ರೀತಿ ಮಾಡಿದಾಗ ಅವನು ಅವ್ರು ಮಾಯ ಆಗ್ತಾ ಇದ್ರು, ವಾಪಸ್ ಬರ್ತಾ ಇದ್ದ. ಈ ರೀತಿ ಕುದುರೆ ವಾಪಸ್ ತರ್ತಿದ್ನಲ್ಲ, ಅವನ ಮಗನಿಗೆ ವಿಜಿತಾಶ್ವ ಅಂತ ಹೆಸರಾಯ್ತಂತೆ. ಇಂದ್ರದೇವರು ಏನ್ ಮಾಡಿ ಬಿಡ್ತಾನೆ ಇಲ್ಲ, ಮತ್ತೆ ಬರೋದು ಮತ್ತೆ ಒಯ್ಯೋದು, ಮತ್ತೆ ಬರೋದು ಮತ್ತೆ ಒಯ್ಯೋದು. ಕೊನೆಗೆ ಭಾರಿ ಸಿಟ್ಟು ಬಂತಂತ ಅವನಿಗೆ, ದೊಡ್ಡ ಯುದ್ಧ ಮಾಡಲಿಕ್ಕೆ ನಿಂತು ಬಿಡ್ತಾನೆ. ಆಗ ನಾರಾಯಣ ಬರ್ತಾನೆ, ಬ್ರಹ್ಮದೇವರು ಬರ್ತಾರೆ, ಹೇಳ್ತಾರೆ, ಪೃಥ್ವಿ ಚಕ್ರವರ್ತಿ ನೀನು ಇಂದ್ರದೇವರನ್ನು ತಪ್ಪು ತಿಳ್ಕೊಂಡಿದ್ದಿ, ಅವರು ನಿನ್ನ ಮೇಲೆ ಸಿಟ್ಟಿನಿಂದ ಹಾಗೆ ಮಾಡ್ತಾ ಇಲ್ಲ, ದ್ವೇಷಕ್ಕೆ ಹಾಗೆ ಮಾಡ್ತಾ ಇಲ್ಲ, ನಿನಗೆ ಇಂದ್ರ ಪದವಿಗೆ ಅರ್ಹತೆ ಇಲ್ಲ, ಅದು ನೀನು ಮಾಡಬಾರದು ಅಂತ ಹಾಗೆ ಮಾಡ್ತಾ ಇದ್ದಾರೆ, ನೀನು ಸಿಟ್ಟು ಮಾಡ್ಕೋತಾ ಇದ್ದೀಯಲ್ಲ, ಬಿಟ್ಟುಬಿಡು, ಯಾಗ ಮಾಡಬೇಡ, ಅವ್ರು ಮಾಡೋದು ಸರಿ ಅಂತ ಹೇಳಿಬಿಟ್ಟು ಇಂದ್ರದೇವರನ್ನ ನಾವು ಬೈಲಕ್ಕೆ ಹೋಗೋದನ್ನು ತಪ್ಪು ಅಂತ ಹೇಳ್ತಾರೆ. ಇಂದ್ರದೇವರು ಸರಿಯಾಗಿ ಮಾಡಿದ್ದಾರೆ. ಅಯೋಗ್ಯ ಮಿಚ್ಛನ್ ಪುರುಷ ಪತತ್ತೇವರ ಸಂಶಯ, ನೀನು ಬಿಟ್ಟುಬಿಡು ಅಂತ ಹೇಳಿದಾಗ ನಿಲ್ಲಿಸಿಬಿಟ್ಟಂತೆ. ಶತಕ್ರತವಾಗಲಿಲ್ಲ ಅಂದ್ರೆ ಯೋಚನೆ ಮಾಡಬೇಡ, ಏಕೋನ ಶತಕ್ರತವಾದಿಯಲ್ಲ, ಅದೇ ದೊಡ್ಡ ಹಿರಿಮೆ ಅಂತ ಹೇಳ್ತಾರೆ. ಏಕೋನ ಶತಕ್ರತ್ವ ಒಂದು ಕಡಿಮೆ 100 ಮಾಡಿದವನು, ಇದೇನು 99% ಒಂದು ನಾಟ್ ಬೇಡದು, 100% ಬಂದ್ರೆ ಎಷ್ಟು ಒಳ್ಳೇದು ಪರವಾಗಿಲ್ಲ, 99% ದೊಡ್ಡ ಮಾರ್ಕ್ಸ್ ಅಲ್ಲ, ನೀನು ಅಷ್ಟೇ ಸಾಕು ಅಂದ್ಬಿಟ್ರು. ಪೃಥ್ವಿ ಚಕ್ರವರ್ತಿ ನಿಂತನಂತೆ. ಒಂದು ಸಲ ಆತನ ಹತ್ರ ಸನತ್ ಕುಮಾರಾದಿಗಳು ಬರ್ತಾರೆ. ಆತ ಕೇಳಿದನಂತೆ, ಸ್ವಾಮಿ ಸದ್ಗತಿ ಆಗ್ಲಿಕ್ಕೆ ಏನು ಮಾಡಬೇಕು ಅಂತ ಕೇಳುತ್ತಾನೆ. ಇಂಥ ಪ್ರಶ್ನೆ ಕೇಳೋ ಜನಗಳೇ ಇವತ್ತಿಲ್ಲ. ಅವನು ಎಂಥ ಮಹಾನುಭಾವ ಅಂದ್ರೆ ಭೂಮಿಯನ್ನೇ ಉದ್ಧಾರ ಮಾಡಿದ ಪುಣ್ಯಾತ್ಮ, ಸದ್ಗತಿ ಆಗ್ಲಿಕ್ಕೆ ಏನು ಮಾಡಬೇಕು ಅಂತ ಕೇಳಿದನಂತೆ. ನಾವು ಯಾತಕ್ಕೆ ಕೇಳೋದಿಲ್ಲ ಗೊತ್ತೇನು, ನಮಗೆ ಗ್ಯಾರಂಟಿ ಸದ್ಗತಿ ಆಗೇ ಆಗುತ್ತೆ ತಿಳ್ಕೊಂಡ್ಬಿಟ್ಟಿದ್ದೇವೆ ಈಗಾಗಲೇ. ಹೇಳೋರೆ ಡೌಟ್ ಇರ್ಬೋದು, ನಮಗಂತೂ ಡೌಟ್ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ. ತುಂಬಾ ತಪ್ಪದು. ಒಂದು ದಿನ ಕಳೀತಾ 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 ಹೋದಂತೆ ನಮಗೆ ಭಾರಿ ಗಾಬರಿಯಾಗಬೇಕು. ಆಯುಷ್ಯ ಮುಗಿತಾ ಬರ್ತಾ ಇದೆ, ಹತ್ತಿರಕ್ಕೆ ಹೋಗ್ತಾ ಇದ್ದೇವೆ, ಏನೂ ಸಾಧನೆ ಮಾಡಿಲ್ಲ, ಮತ್ತೆ ಹುಟ್ಟಿ ಬರಾಗಾರು ಏನು ಗತಿ ಇದರಿಂದ, ಮತ್ತೆ ಹುಟ್ಟಿ ಬರ್ತೇವೆ ಅಂತ ಎಲ್ಲಿ ಹುಟ್ಟಿ ಬರ್ತೇವೆ ಯಾರಿಗೆ ಗೊತ್ತಿ, ಮತ್ತೆ ಎಂಥ ಜನ್ಮ ಬರುತ್ತೆ ಯಾರಿಗೆ ಗೊತ್ತಿದೆ. ಆದ್ರಿಂದ ಶ್ರೀರಮಣ ತವಚರಣ ದೊರಕುವುದು ಹೇಗಿನ್ನು ಪರಮ ಪಾಪಿಷ್ಠ ನಾನು, ಈ ಭಾವನೆ ಬರದೆ ಹೋದರೆ ನಾವು ಯೋಗ್ಯ ಜೀವರೇ ಅಲ್ಲ ಅಂತ ಅರ್ಥ. ಆ ಹೊತ್ತಿಗೆ ಸನಕಾದಿ ಅವರನ್ನು ಕೇಳಿದಾಗ ಹೇಳಿದರಂತೆ, ಬಹಳ ಅಪೂರ್ವ ಸಿದ್ಧಾಂತವನ್ನು ಹೇಳುತ್ತಾರೆ. ನೋಡು ರಾಜ, ದೊಡ್ಡವರನ್ನು ಗೌರವಿಸಬೇಕು, ಭಗವಂತನ ಆರಾಧನೆ ಮಾಡಬೇಕು, ಪ್ರತಿ ಕೆಲಸಗಳನ್ನು ಕೃಷ್ಣಾರ್ಪಣ ಅಂತ ಹೇಳಬೇಕು. ನಾವು ದೇವರನ್ನ ಪ್ರತಿಮೆಗಳಲ್ಲಿ ಕಾಣ್ತೇವಲ್ಲ, ಸಾಲಿಗ್ರಾಮದಲ್ಲಿ ಕಾಣ್ತೇವಲ್ಲ, ಅದಕ್ಕಿಂತ ಜಾಸ್ತಿ ಚೇತನರಲ್ಲಿ ಕಾಣಬೇಕು ಅಂತ ಹೇಳುತ್ತಾರೆ. ಪೃಥ್ವಿ ಚಕ್ರವರ್ತಿಯ ದೊಡ್ಡ ಕಥೆ ಇದು. ನಾವು ದೇವರ ಪ್ರತಿಮೆಯಲ್ಲಿ ಜೋರಾಗಿ ಕಾಣ್ತೇವೆ, ಸಾಲಿಗ್ರಾಮದಲ್ಲಿ ಕಾಣ್ತೇವೆ, ದೊಡ್ಡವರು ಬಂದಾಗ ಗೆಟೌಟ್ ಅಂತ ಕಳಿಸಿಬಿಡ್ತೇವೆ. ದೊಡ್ಡ ತಪ್ಪದು ಅದು. ಚಲ ಪ್ರತಿಮೆ ಅಚಲ ಪ್ರತಿಮೆ ಅಂತ ಎರಡು ಭಾಗ. ಸಾಲಿಗ್ರಾಮ ಮೊದಲಾದವುಗಳು ಅಚಲ ಪ್ರತಿಮೆಗಳು. ದೇವರ ಸನ್ನಿಧಾನ ಇದೆ, ಆದರೆ ಗುರುಗಳು ತಂದೆ ತಾಯಿ ಇರ್ತಾರಲ್ಲ, ಅವರು ಚಲಪ್ರತಿಮೆಗಳು, ದೇವರ ಸನ್ನಿಧಾನ ತುಂಬಾ ಜಾಸ್ತಿ ಇರುತ್ತಂತೆ, ಅಲ್ಲಿ ಹೆಚ್ಚು ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳೋದು. ನಾವು ಇಲ್ಲಿ ಬೈತಿರ್ತೇವೆ, ಅಲ್ಲಿ ಪೂಜೆ ಮಾಡ್ತಿರ್ತಾರೆ. ತಾಯಿ ತಂದೆ ಬಾಯಿ ಬಂದ ಬೈತಿರ್ತಾನೆ, ಇಲ್ಲಿ ಓಂ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ಅಂತ ಹೇಳಿದ್ರೆ ದೇವರು ಏನು ಮೆಚ್ಚುತ್ತಾನೆ? ಈ ಮಧ್ಯೆ ಸಾಧ್ಯನೇ ಇಲ್ಲ. ತಂದೆ ತಾಯಿಗಳಲ್ಲಿ ಹೆಚ್ಚು ಸನ್ನಿಧಾನವಾದ್ದರಿಂದ ಹೆಚ್ಚು ಪೂಜೆ ಮಾಡಬೇಕು. ಪೂಜೆಯಿಂದ ನಾವು ಅಪಾರ್ಥ ಮಾಡ್ಕೊಂಡ್ಬಿಡ್ತೇವೆ. ಓ, ಅವರಿಗೂ ಪಂಚಾಮೃತ ಮಾಡಿಬಿಟ್ರಾಯ್ತು ಹಾಗಿದ್ರೆ, ಅವರಿಗೂ ಒಂದೇ ಅಭಿಷೇಕ ಮಾಡಿಬಿಟ್ರಾಯ್ತು ಅಂತ ಕೇಳಿದ್ರೆ ಅದಲ್ಲ. ವೃದ್ಧ ತಂದೆ ತಾಯಿಗಳಿದ್ದಾರೆ, ಸ್ನಾನ ಮಾಡಿಸಿ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡ್ತೀರಲ್ಲ, ಅದಕ್ಕಿಂತ ಜಾಸ್ತಿ ಪುಣ್ಯ ಬರುತ್ತೆ. ವೃದ್ಧ ತಂದೆ ತಾಯಿಗಳಿಗೆ ಸ್ನಾನಕ್ಕೆ ನೀರು ಹಾಕ್ತೀರಲ್ಲ, ಏನು ಭಾಗ್ಯ ಗೊತ್ತೇನದು ಒಂದು. ಅಂತ ದೇವ್ರ ಪೂಜೆ ಬಿಡಬಾರ್ದು, ಮತ್ತೆ ಹೇಗೂ ಮಾಡಿಬಿಟ್ಟಿವಲ್ಲ ಅಂತ ಹೇಳ್ಬಿಟ್ಟು ದೇವ್ರ ಪೂಜೆ ಬಿಡಬಾರ್ದು. ಈ ಮಧ್ಯೆ ದೇವ್ರ ಪೂಜೆ ಮಾಡಲೇಬೇಕು, ತಂದೆ ಸೇವೆನೂ ಮಾಡಬೇಕು. ಅವ್ರಿಗೆ ಪಾಪ ಊಟ ಮಾಡಕ್ ಬರ್ತಿರೋದಿಲ್ಲ, ಅವ್ರಿಗೆ ಕಲಿಸಿ ಬಾಯಲ್ಲಿ ಇಡಿ, ದೇವರಿಗೆ ಡೈರೆಕ್ಟ್ ಬಾಯಲ್ಲಿಟ್ಟ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಡೈರೆಕ್ಟ್ ಬಾಯಲ್ಲಿಟ್ಟ ಪುಣ್ಯ ಕಲಿಸಿಡಿ, ನೈವೇದ್ಯ ಮಾಡಿದ ಪುಣ್ಯ. ನಾವು ಜನ ಯೋಚನೆ ಮಾಡ್ತಾ ಇಲ್ಲ, ಪುಣ್ಯದ ರೂಟಿ ಹೊಡಿಬೇಕು ಅಂತ ಹೇಳಿದ್ರೆ ಈ ರೀತಿ ಮಾಡಬೇಕು. ನಮಗೆ ಕಾನ್ಸೆಪ್ಟೇ ಗೊತ್ತಿಲ್ಲ, ಆದ್ದರಿಂದ ಜಡವಸ್ತುಗಳಲ್ಲಿ ಪೂಜೆ ಮಾಡ್ತಾ ಇದ್ದೇವೆ. ಅನೇಕರು ಬಿಟ್ಟೇ ಬಿಡ್ತಾರೆ ಅದನ್ನು, ಅದು ತಪ್ಪು. ಸಾಲಿಗ್ರಾಮ ಪೂಜೆನೆ ಮಾಡಬೇಕು, ದೇವ್ರ ಪೂಜೆ ಮಾಡಂತೆ ಮಾಡಬೇಕು, ತಂದೆ ತಾಯಿಗಳನ್ನ ಪೂಜೆ ಮಾಡಬೇಕು. ಅತಿಥಿ ದೇವೋ ಭವ ಆಚಾರ್ಯ ಹೇಳ್ತಾರೆ. ಬ್ರಾಹ್ಮಣ ಭೋಜನ ಯಾತಕ್ಕೆ ಮಾಡಿಸ್ತಾರೆ ಗೊತ್ತಾ? ನೈವೇದ್ಯ ಮಾಡಿಬಿಟ್ಟಿರ್ತಾರೆ, ಆ ನೈವೇದ್ಯ ಸೆಕೆಂಡರಿ, ಇಲ್ಲಿ ಊಟ ಆಗುತ್ತಲ್ಲ, ದೇವರು ಡೈರೆಕ್ಟ್ ಬಾಯಲ್ಲಿ ಇಟ್ಕೋತಾರಂತ ತಮಿಳು. ಅಗ್ನಿ ದೇವ್ ನಾವು ಪೂಜೆ ಮಾಡೋದಕ್ಕಿಂತ ಹೋಮ ಮಾಡೋದು ಶ್ರೇಷ್ಠ ಅಂತ, ಅಗ್ನಿಯ ಮೂಲಕ ಹೋಗುತ್ತದ. ಅದಕ್ಕಿಂತ ಹೆಚ್ಚು ಬ್ರಾಹ್ಮಣ ಭೋಜನ ಮಾಡಿಸ್ಬೇಕಂತ. ಅಜ್ಞಾತ್ಯನಂತಹ ಖಲು ತತ್ವ ಕೋವಿದೈಹಿ ಶ್ರದ್ಧಾಮುಖಂ ಅಂತ ಹೇಳಬೇಕಾದ್ರೆ ದಾನಿಗಳ ಮೂಲಕ, ಅದು ಯಾರೋ ಬ್ರಾಹ್ಮಣರಾಗಬಾರದು. ಮತ್ತೆ ತತ್ವ ಕೋವಿದೈಹಿ, ತತ್ವಜ್ಞಾನಿಗಳಾದ ಬ್ರಹ್ಮಜ್ಞಾನಿಗಳಾದ ಬ್ರಾಹ್ಮಣರು ಸಿಕ್ಕಿಬಿಟ್ರೆ ಪರಮಾತ್ಮ ಹಾಗೆ ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತಾರೆ. ಇವತ್ತು ಬ್ರಾಹ್ಮಣ ಭೋಜನ ಮಾಡೋ ಅಭ್ಯಾಸ ನಮಗೆ ಬಂದಿದೆ, ಆದ್ರೆ ಅಂತರಾರ್ಥ ನಮಗೆ ಗೊತ್ತಿಲ್ಲ. ನಮಗೆ ಅಂತರಾರ್ಥ ಗೊತ್ತಿರೋದಿಷ್ಟೇ, ಓ ಭಾರಿ ವೈಭವ ಅಂತ ಕಾಣುತ್ತೆ, ಭಾರಿ ಶ್ರೀಮಂತ ಇರಬೇಕು ಅಂತ ತಿಳ್ಕೊಳ್ಳಿ ಅಂತ ಮಾಡಿಬಿಡ್ತಾರೆ ಹೊರತು ದೇವರಿ ಮುಟ್ಟುತ್ತೆ ಅಂತ ತಿಳ್ಕೊಳ್ಳಿ ಅಂತ ಮಾಡೋದೇ ಇಲ್ಲ. ಭಾಗವತದ ಪುತ್ರಚಕ್ರವರ್ತಿಯ ಕಚೇಳಿಗೆ ಅಂತರಾರ್ಥ ಹೇಳ್ತಾ ಇದ್ದಾರೆ. ಯಾರು ಬ್ರಾಹ್ಮಣ ಭೋಜನ ಮಾಡಿಸ್ತಾರೋ, ಬ್ರಹ್ಮಜ್ಞಾನಿಗಳ ಭೋಜನ ಮಾಡಿಸ್ತಾರೋ, ಅವರೊಳಗೆ ಸಾಕ್ಷಾತ್ ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತಾರೆ. ಅದು ಶಾಸ್ತ್ರದಲ್ಲಿ ಹೇಳ್ತಾರೆ, ದೇವರು ನೈವೇದ್ಯ ಮಾಡ್ತೇವಲ್ಲ, ಆಗ ಕಣ್ಣಿನಿಂದ ತಗೋತಾನಂತೆ ಪರಮಾತ್ಮ, ಅಷ್ಟೇ ನೋಡ್ತಾನಂತಷ್ಟೇ. ನಾವು ಹವಿಸ್ಸನ್ನು ಕೊಟ್ಟ ಕಾಲಕ್ಕೆ ಅಗ್ನಿಯ ಮೂಲಕ ತಗೊಳ್ತಾನಂತೆ, ಬ್ರಾಹ್ಮಣರ ಮೂಲಕ ಕೊಡ್ತೇವಲ್ಲ, ಡೈರೆಕ್ಟ್ ಬಾಯಲಿಟ್ಟುಕೋತಾನಂತೆ ಪರಮಾತ್ಮ. ಆದ್ದರಿಂದ ಬ್ರಾಹ್ಮಣ ಭೋಜನಾದಿಗಳ ಪದ್ಧತಿಗೆ ಇದೇ ದೊಡ್ಡ ಕಾರಣವಾಗಿತ್ತು. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಪುಣ್ಯ ಬರುತ್ತೆ. ಆ ಬ್ರಾಹ್ಮಣರು ಮಾತ್ರ ಬ್ರಾಹ್ಮಣ ರಾಭಾಸರಾಗಬಾರದು, ಯೋಗ್ಯ ಬ್ರಾಹ್ಮಣರಾಗಬೇಕು. ಇವತ್ತು 100-90 ಜನ ಬ್ರಾಹ್ಮಣ ಭೋಜನ ಮಾಡಿಸ್ತಾರೆ, ಅದರ 90 ಜನ ಯೋಗ್ಯರು ಸಂಧ್ಯಾವನ್ನೇ ಕೂಡ ಮಾಡಿರೋದಿಲ್ಲ. ಅವರು ಏನು ಪ್ರಯೋಜನ ಅದರಿಂದ? ಅಂತವ್ರು ಊಟ ಹಾಕಿ ಉಪಯೋಗ ಇಲ್ಲ, ಆ ಯೋಗ್ಯರಿಗೆ ಹಾಕಬೇಕು ಅಂತ ಶಾಸ್ತ್ರ ಹೇಳುತ್ತಾರೆ. ವಿದ್ಯಾಧೀಶರದ ತಾಯಿ ಹರಿಸಿಕೊಂಡಿದ್ರಂತೆ, ನನಗೆ ಯೋಗ್ಯ ಮಗ ಹುಟ್ಟಿದರೆ, ಆಚಾರ ಶಾಸ್ತ್ರ ಓದ ಮಗ ಹುಟ್ಟಿದರೆ ಲಕ್ಷ ಬ್ರಾಹ್ಮಣ ಭೋಜನ ಮಾಡಿಸ್ತೇನೆ ಸಂಕಲ್ಪ ಮಾಡಿದ್ರಂತ. ಲಕ್ಷ ಬ್ರಾಹ್ಮಣ ಭೋಜನ, ಮಗ ಹುಟ್ಟೇ ಬಿಟ್ರು. ವಿದ್ಯಾಧೀಶರಂತ ದೊಡ್ಡ ಜ್ಞಾನಿಗಳು ಹುಟ್ಟಿದ್ರು ಮಗನಾಗಿ. ಮುಂದೆ ಅವರು ಯೋಚನೆ ಹುಡುಕೋದು, ಲಕ್ಷ ಬ್ರಾಹ್ಮಣ ಭೋಜನ ಮಾಡಿಸ್ಬೇಕಲ್ಲ, ಮನೆಯಲ್ಲಿ ಹಾಗೆ ಕೂತಿತ್ತು ಅವರಿಗೆ, ಮಾಡಿಸ್ಬೇಕು ಮಾಡಿಸ್ಬೇಕು. ಲಕ್ಷ ಬ್ರಾಹ್ಮಣ ಹುಡುಕೋದು ಎಷ್ಟು ಕಷ್ಟ, ಅಷ್ಟು ಜನ ಸಿಗಬೇಕು, ಅಡಿಗೆ ಊಟ ವ್ಯವಸ್ಥೆ ಆಗಬೇಕು, ಬಡಿಸೋ ಜಾಗ ಸಿಗಬೇಕು, ಒಂದಲ್ಲ ಎರಡಲ್ಲ ಎಲ್ಲ ಯೋಚನೆ ಮಾಡ್ತಾ ಇದ್ರು. ಕೊನೆಗೆ ಮಗನಿಗೆ ಹೇಳೇಬಿಟ್ರು, ಮಗ ನೋಡಿ ವಿದ್ಯಾಧೀಶರೇ, ನಾನೀಗ ಅನ್ಕೊಂಡಿದ್ದೆ ಲಕ್ಷ ಬ್ರಾಹ್ಮಣ ಭೋಜನ ಮಾಡಿ ಅನ್ಕೊಂಡಿದ್ದೆ, ನನ್ನ ಕೋರಿಕೆ ನಡೆಸಬೇಕು ನೀವು ಅಂದ್ರೆ. ಅವರಮ್ಮ ಅವಶ್ಯ ನಡೆಸ್ತೇನೆ ಅಂತ ಹೇಳಿಬಿಟ್ರು, ಅವಶ್ಯ ನಡೆಸ್ತೇನೆ ಅಂತ ಹೇಳಿಬಿಟ್ರು. ನಾಳೆ ಊಟಕ್ಕೆ ಏರ್ಪಾಡು ನಾಳೆನೆ ಮಾಡ್ತೀನಿ ಅಂತ ಹೇಳಿಬಿಟ್ರು. ಇವರಿಗೆ ಯೋಚನೆ, ನಾಳೆ ಲಕ್ಷ ಬ್ರಾಹ್ಮಣ ಏರ್ಪಾಟಾಗಬೇಕಲ್ಲ, ಏನ್ ಮಾಡಿಸ್ತಾರೆ ಅಂತ ಕೇಳಿದ್ರೆ, ಯಾಕಮ್ಮ ಯೋಚನೆ ಮಾಡ್ತೀಯ, ನಾಳೆ ಊಟ ಮಾಡಿಸ್ತೇನೆ ಆಯ್ತೋ ಇಲ್ಲ ಅಂತ ಹೇಳಿದ್ರು. ಬ್ರಾಹ್ಮಣ ಯಾರಿಗೆ ಹೇಳೇ ಇಲ್ಲ, ಅವರು ಒಬ್ಬೊಬ್ಬರು ಕೂಡ ಹೇಳೇ ಇಲ್ಲ, ಯಾರು ಕರೆದ ಯಾರು ನಮಗೆ ಕರೆದ ನಮಗೆ ಕರೆದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೊನೆಗೆ ಒಬ್ರಿಗೆ ಹೇಳಿದ್ರಂತ ಅಷ್ಟೇ, ಅವರು ಒಬ್ರಿಗೆ ಮಾತ್ರ ಹೇಳಿದ್ರು, ಯಾರಿಗೆ ಗೊತ್ತೇ? ಯಾದವಾರಿರುವಂತಹ ದೊಡ್ಡ ಜ್ಞಾನಿಗಳು, ಸುಧಾ ಟಿಪ್ಪಣಿ ಬರೆದ ಪುಣ್ಯಾತ್ಮರು, ಯದುಪತ್ಯಾಜ ಗೃಹಸ್ಥರವರು, ಇವರು ಸ್ವಾಮಿಗಳು, ಅವರನ್ನು ಕರೆಸಿ ಅವ್ರು ಊಟ ಹಚ್ಚಿಬಿಟ್ರು. ಅಮ್ಮ ನೋಡು, ಲಕ್ಷ ಬ್ರಾಹ್ಮಣ ಭೋಜನ ಮಾಡಿಸ್ತಾ ಇದ್ದೇನೆ. ತಾಯಿಗೆ ಆಶ್ಚರ್ಯ, ಅಲ್ಲಪ್ಪ ಒಬ್ಬರಿ ಮಾಡಿಸ್ತಾ ಇದ್ದೀಲ್ಲ ಅಂತ ಕೇಳಿದರೆ, ಸ್ವಲ್ಪ ಇರು ಅಂತ ಹೇಳಿದರು. ಅಪೋಷಣ ಅವರಿಗೆ ಹಾಕಿಸಿಬಿಟ್ಟು ಶಿಷ್ಯರ ಕೈಲಿ ಕೃಷ್ಣಾರ್ಪಣ ಅಂದಾಗ ಲಕ್ಷ ಜನ ಅಂದ ಶಬ್ದ ಕೇಳಿಸ್ತಂತ ಅವರಿಪ್ಪ, ಲಕ್ಷ ಜನ ಕೃಷ್ಣಾರ್ಪಣ ಅಂದಂತ ಧ್ವನಿ ಕೇಳಿಸ್ತಂತ. ಅಮ್ಮ ಇವರು ಜ್ಞಾನಿಗಳು, ಇವರು ಒಬ್ಬರಿಗೆ ಹಾಕಿದ ಪುಣ್ಯ ಲಕ್ಷ ಬ್ರಾಹ್ಮಣರಿಗೆ ಹಾಕಿದ ಪುಣ್ಯ ಬರುತ್ತೆ. ಲಕ್ಷ ಬ್ರಾಹ್ಮಣರಿಗೆ ಮತ್ತೆ ಹಾಕ್ತೇನೆ, ಅರ್ಜೆಂಟ್ಗೆ ಎಷ್ಟು ಮಾಡಿಸಿದ್ದೇನೆ, ದೇವರು ಪ್ರೀತನಾದ ಅಂತ ಹೇಳಿದರು. ನಮಗಿದು ಗೊತ್ತೇ, ಇದು ಮನುಸ್ಮೃತಿಯಲ್ಲಿ ಹೇಳಿ ಮಾಡ್ತಾ ಈ ಮಾತನ್ನು ಹೇಳ್ತಾರೆ. ಸಮಂ ಅಬ್ರಾಹ್ಮಣೇ ದಾನಂ ದ್ವಿಗುಣಂ ಬ್ರಾಹ್ಮಣಂ ಬ್ರುವೆ. ಮತ್ತೆ ಹೇಳ್ತಾರೆ, ಯಾರು ಬ್ರಾಹ್ಮಣ ಅಂತ ಹೇಳ್ಕೊತಾನ, ನಮಗೆ ಕೊಟ್ರೆ 50-50 ಅಷ್ಟೇ, ಕೊಟ್ಟಿದ್ದಕ್ಕೆ ಅಷ್ಟು ಅಷ್ಟೇ ಫಲ. ದ್ವಿಗುಣಂ ಬ್ರಾಹ್ಮಣ ಬ್ರುವೆ, ಬ್ರಾಹ್ಮಣನಲ್ಲ ಅವನಿಗೆ ಕೊಟ್ರೆ ಸ್ವಲ್ಪ, ಬ್ರಾಹ್ಮಣ ಅಂತ ಹೇಳ್ಕೊಂಡು ಸ್ವಲ್ಪ ಜಾಸ್ತಿ. ಆದರೆ ಅನಂತಂ ವೇದ ಪಾರಗೆ ಸ್ವಾಧೀತೆ ಶತಸಹಸ್ರಂ, ಅನಂತಂ ವೇದಪಾರಗೆ. ಓದ್ದವನಿರ್ತಾನೆ ಅವನಿಗೆ ಕೊಟ್ರೆ 100 ಪಟ್ಟು 1000 ಪಟ್ಟು ಜಾಸ್ತಿ ಆಗುತ್ತೆ. ದೇವರನ್ನ ಕಂಡವರಿಗೆ ಕೊಟ್ಟುಬಿಟ್ರೆ ಅನಂತ ಪಟ್ಟಾಗುತ್ತೆ ಅಂತ ಹೇಳುತ್ತಾರೆ. ಯಾದವರು ದೇವರನ್ನ ಕಂಡವರು, ವೇದವ್ಯಾಸ ಪ್ರತಿಮೆಯನ್ನು ಮಾಡಿ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ ಅಂದ್ರೆ ಅದು ಕೈ ಕೊಡ್ತಿ, ಕೊಟ್ಟು ಕರಾವಲಂಬನ ಕೊಡ್ತಿತ್ತು. ಅಷ್ಟು ಸಿದ್ಧಿಯನ್ನು ಪಡೆದ ಜ್ಞಾನಿಗಳಾದ್ದರಿಂದ ನಮ್ಗೆ ಈ ದೃಷ್ಟಿಕೋನ ಬೆಳೆಸಿಕೊಂಡ್ರೆ ಅದು ನಿಜವಾದ ಸಿದ್ಧಾಂತವಾಗುತ್ತೆ. ಪೃಥ್ವಿ ಚಕ್ರವರ್ತಿಯ ಕಥೆಯ ಸಾರಾಂಶ ಇಷ್ಟು. ಮುಂದೆ ಪುರಂಜನೋಪಾಖ್ಯಾನ ಇತ್ಯಾದಿ ಹೇಳುತ್ತಾ ಪ್ರಿಯವ್ರತರಾಜನ ಕಥೆ ಹೇಳುತ್ತಾರೆ. ಅಲ್ಲಿ ಒಂದು ಕಥೆ ಬರುತ್ತೆ, ಈ ಪ್ರಾಚೀನ ಬರಿಹಿರಾಜ ಅಂತ ಒಬ್ಬರು ಬರ್ತಾರೆ ಆ ವಂಶದೊಳಗೆ. ಆ ಪ್ರಾಚೀನ ಬರಿಹಿರಾಜನಿಗೆ 10 ಜನ ಮಕ್ಕಳು, ಪ್ರಚೇತಸರು ಅಂತ ಹೆಸರು. ಅವ್ರನ್ನೆಲ್ಲ ಕರೀತಾನೆ, ಮಕ್ಕಳೇ ಇವೆಲ್ಲ ಪ್ರಜಾವೃದ್ಧಿ ಮಾಡಬೇಕು ಅಂತ ಹೇಳಿದಾಗ ಆಗಲೇ ಅಂತ ಹೊರಟ್ರಂತೆ. ಅವ್ರು ಎಲ್ಲಿ ಹೊರಟರು ಅಂದ್ರೆ ಸಿಂಧೂ ನದಿ ಸಮುದ್ರ ಸೇರೋ ಜಾಗಕ್ಕೆ ಹೋದ್ರಂತೆ. ನಾರಾಯಣ ಸರೋವರ ಅಂತ ಅದಕ್ಕೆ ಹೆಸರು. ಇವತ್ತಿನ ಜಾಗ್ರಫಿಯಲ್ಲಿ ಇವತ್ತು ನಾರಾಯಣ ಸರೋವರ ಇದೆ, ಇವತ್ತು ನಾರಾಯಣ ಸರೋವರ ಇದೆ. ಸಿಂಧು ನದಿ ಸೇರೋ ಜಾಗವೇ ನಾರಾಯಣ ಸರೋವರ, ಮ್ಯಾಪ್ನಲ್ಲೇ ಕಾಣಿಸೋ ದೊಡ್ಡ ಸರೋವರ ಅದು. ಅದು ಇವತ್ತು ಕಚ್ ಬನ್ನೆ ಭೂಕಂಪ ಆಯ್ತಲ್ಲ, ಅದ್ರ ಹತ್ರ ಇರೋದು ನಾರಾಯಣ ಸರೋವರ. ಅಲ್ಲಿ ಸಿಂಧು ನದಿ ಸೇರೋ ಜಾಗ, ಅನೇಕ ವಿಚಿತ್ರವಾದಂತಹ ಪವಿತ್ರವಾದ ಸ್ಥಳ. ಆ ಸ್ಥಳದಲ್ಲಿ ತಪಸ್ ಮಾಡಲಿಕ್ಕೆ ಅಂತ ಹೋದರಂತೆ. ಇವರು ಹೋಗ್ತಾ ಇದ್ದಾರೆ, ಎದುರಿಗೊಬ್ರು ಬರ್ತಾ ಇದ್ದಾರೆ ಹೋಗ್ಬೇಕಾದ್ರೆ. ನೋಡಿದರಂತೆ ಕಷ್ಟ ಗೊತ್ತಾಯ್ತಂತೆ, ಸಾಷ್ಟಾಗ ನಮಸ್ಕಾರ ಮಾಡ್ತಾರೆ. ಅವರು ಯಾರು ಅಂದ್ರೆ ರುದ್ರದೇವರು ಬರ್ತಾ ಇದ್ದಾರೆ ಆ ಭಾಗದಿಂದ. ರುದ್ರದೇವರು ಧ್ರುವರಾಜ ತಪಸ್ಸಿಗೆ ಹೋದರೆ ನಾರದ ಮುನಿಗಳು ಬಂದರು, ಇವರು ತಪಸ್ಸಿಗೆ ಹೋದರೆ ರುದ್ರದೇವರು ಬಂದರು. ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನಾವು ದೇವರ ಆರಾಧನೆಗಿಂತ ಹೊರಟಿದ್ದೇವೆ, ದೇವರ ಆರಾಧನೆ ಏನಂತ ಮಾಡಬೇಕು ಉಪದೇಶ ಮಾಡಿ ಅಂದ್ರೆ. ನಾರದರು ಧ್ರುವರಾಜನಿಗೆ ಓಂ ನಮೋ ಭಗವತೆ ವಾಸುದೇವಾಯ ದ್ವಾದಶಾಕ್ಷರ ಮಂತ್ರವನ್ನು ಹೇಳಿದರು. ಇವರಿಗೆ ಇವರು ರುದ್ರಗೀತೆಯನ್ನು ಹೇಳಿದರೆ, ರುದ್ರಗೀತಾ ಅಂತ ಹೆಸರದು. ರುದ್ರಗೀತಾ ಅಂದರೆ ರುದ್ರದೇವರು ಸ್ತೋತ್ರ ಮಾಡೋ ಗೀತೆ ಅಂತ ಅರ್ಥ ಅಲ್ಲ, ರುದ್ರದೇವರು ಹೇಳಿಕೊಟ್ಟ ನಾರಾಯಣನ ಸ್ತೋತ್ರ ಹೇಳಿಕೊಟ್ಟಿದ್ದು ರುದ್ರದೇವರು, ಸ್ತೋತ್ರ ನಾರಾಯಣ ದೇವರದು. ಗೋಪಿಗೀತ ಅಂದ್ರೆ ಗೋಪಿಯರ ಸ್ತೋತ್ರ ಅಲ್ಲ, ಅದು ಗೋಪಿಯರು ಮಾಡಿದ ಕೃಷ್ಣನ ಸ್ತೋತ್ರ, ರುದ್ರದೇವರು ಮಾಡಿದ ಶ್ರೀಹರಿಯ ಸ್ತೋತ್ರ ಇದು. ಆ ರುದ್ರಗೀತೆಯನ್ನು ಯಾರು ಹೇಳ್ತಾರೋ ಅವರಿಗೆ ಸರ್ವವಿಧವಾದಂತಹ ಜ್ಞಾನ ಭಕ್ತಿ ವೈರಾಗ್ಯಾದಿಗಳ ಸಿದ್ಧಿ ಬರುತ್ತೆ, ಸಂತಾನ ಪ್ರಾಪ್ತಿ ಮೊದಲಾದ ಐಹಿಕ ಭೋಗಗಳು ಆಗುತ್ತೆ ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಮುಂದೆ ಅವ್ರು ಹೇಗೆ ಸಿದ್ಧಿ ಪಡೆದರು ಅಂತೇಳಿ ಷಟ್ಟಸ್ಕಂದದಲ್ಲಿ ಹೇಳ್ತಾರೆ. ಅವ್ರ ತಪಸ್ಸು ಹೇಗೆ ಮುಗೀತು, ಅವ್ರು ಹೇಗೆ ಸಿದ್ಧಿ ಪಡೆದರು ಅಂತ ಅಲ್ಲಿ ಹೇಳ್ತಾರೆ. ಪ್ರಾಚೀನ ಬರಿಹಿರಾಜ ಏನ್ ಮಾಡಿದನಂತೆ, ಯಾಗ ಮಾಡ್ತಾನೆ ಇದ್ದಾನೆ ಮಾಡ್ತಾನೆ ಇದ್ದಾನೆ ಮಾಡ್ತಾನೆ ಇದ್ದಾನೆ. ನಾರದರು ಬಂದರಂತೆ, ಕೇಳ್ತಾರೆ ಪ್ರಾಚೀನ ಬರಿಹಿರಾಜ ಏನಯ್ಯ ಮಾಡ್ತಾ ಇದ್ದೆ ಅಂತ ಕೇಳ್ತಾರೆ. ಸ್ವಾಮಿ ಕರ್ಮ ಮಾಡ್ತಾ ಇದ್ದೇನೆ, ಯಜ್ಞ ಮಾಡೋದು, ತಲೆ ಕಡಿಯೋದು ಹಾಕೋದು, ಯಜ್ಞ ಮಾಡೋದು, ಬಲಿ ಕೊಡೋದು ಹಾಕೋದು ಮಾಡ್ತಿದ್ದೇನೆ ನೋಡಿ ಅಂತ ಹೇಳಿದರಂತೆ. ಯಾರ ಏನೇನು ಹೇಳಿದರು, ತಪ್ಪು ಕರ್ಮ ಇದು ಒಂದು. ಕರ್ಮ ಮಾರ್ಗದಿಂದ ಭಗವಂತ ಎಂದೂ ಸಿಗೋದಿಲ್ಲ, ಜ್ಞಾನ ಮಾರ್ಗದಿಂದ ಸಿಗ್ತಾನೆ. ನೀನು ಬರೀ ಕರ್ಮಾಚರಣೆ ಮಾಡ್ತಾ ಇದ್ದಿ, ಈ ಕರ್ಮಠನಾಗದಿಂದ ಪ್ರಯೋಜನ ಇಲ್ಲ, ಜ್ಞಾನಿಯಾಗಬೇಕು, ನಿಷ್ಕಾಮ ಕರ್ಮವನ್ನು ಮಾಡಬೇಕು, ಹೀಗೆಲ್ಲ ಮಾಡಬಾರದು ಅಂತ ಹೇಳಿದ್ದಾರೆ. ಸ್ವಾಮಿ ಇದರಲ್ಲಿ ಏನು ತಪ್ಪು ಅಂತ ಕೇಳ್ತಾನೆ. ಏನು ತಪ್ಪ, ಎಷ್ಟು ಪ್ರಾಣಿಗಳನ್ನು ಬಲಿ ಕೊಟ್ಟಿದ್ದಿ ನೋಡು, ಆ ಪ್ರಾಣಿಗಳೆಲ್ಲ ಕಾಯ್ತಾ ಕೂತಿವೆ ಅಂತ ಹೇಳ್ತಾರೆ. ಕಾಯ್ತಾ ಕೂತಿವೆ, ನೀನು ಸತ್ತು ಬರಲಿ, ನಿನ್ನ ತಿನ್ನಬೇಕು ಅಂತ ಕಾಯ್ತಾ ಕೂತಿದ್ದೆ, ಇದರ ಪ್ರಯೋಜನ ಇಲ್ಲ, ಅಧ್ಯಾತ್ಮ ಮಾರ್ಗಕ್ಕೆ ಇಳಿ ಅಂತ ಹೇಳ್ತಾರೆ. ಜನ ಏನ್ ತಿಳ್ಕೊಳ್ತಾರೆ ಗೊತ್ತಾ, ಬಿಟ್ಟು ಬಿಡು ಅಂತ ಹೇಳಿದ್ರು ಅಂತ ಅರ್ಥ ಅದಕ್ಕೆ. ನೋಡಿದ್ರೆ ಅದಕ್ಕೆ ಸಂಧ್ಯಾವನ್ನೇ ಬಿಡಬೇಕು, ದೇವ್ರ ಪೂಜೆ ಬಿಡಬೇಕು, ಭಾರಿ ಡೇಂಜರಸ್ ಅವೆಲ್ಲ ಕೂಡ, ಬರೀ ಜ್ಞಾನ ಜ್ಞಾನ ಅಂತ ಕೂತ್ ಬಿಡೋದಷ್ಟೇ, ನಿದ್ದೆ ಬರುತ್ತೆ ದೂಕುಡಿಸಿ ಮನೆಗೆ ಬಿಡೋದಷ್ಟೇ, ಇದು ಜ್ಞಾನ ಅಲ್ಲ. ಅವನು ಬಿಡು ಅಂತ ಹೇಳ್ತಾ ಇಲ್ಲ, ಅವನು ಕೃಷ್ಣಾರ್ಪಣ ಪೂರ್ವಕ ಮಾಡು ಅಂತ ಹೇಳ್ತಾ ಇದ್ದೇನೆ. ಬರೀ ಮಾಡ್ತಾ ಇದ್ದೆ ಅಷ್ಟೇನೆ, ಕೃಷ್ಣನ ಅನುಸಂಧಾನವೇ ಇಲ್ಲ. ಭಾರತೀಯರೊಳ ಮುಖ್ಯಪ್ರಾಣ ಅಂತರ್ಗತ ನಾರಾಯಣ ಅಂತೇನೇ ಇಲ್ಲ ನೀನೀಗ. ಆದ್ರಿಂದ ಯಾವುದೇ ಕರ್ಮವನ್ನು ಮಾಡಲಿ ಕೃಷ್ಣಾರ್ಪಣ ಅಂತ ಹೇಳಬೇಕೆ ಹೊರತು ಬೇರೆ ಇಲ್ಲ. ಇವತ್ತು ಸಮಾರಂಭ, ನಮ್ಮ ಸಮಾರಂಭ ನಡೆಯುತ್ತೆ, ಕೃಷ್ಣಾರ್ಪಣ ಅಂತೇವೆ ನಾವು. ಇಲ್ಲಿ ಆಫೀಸ್ ಮೀಟಿಂಗ್ ನಡೀತು, ಕೃಷ್ಣಾರ್ಪಣ ಅಂತಾರೆ ಯಾರು ಕೂಡ, ಖರ್ಚು ಬೇಕಾದಷ್ಟಾಗುತ್ತೆ, ಕೃಷ್ಣಾರ್ಪಣೆ ಮೇಲೆ ವೇಸ್ಟ್ ಅದೆಲ್ಲ ಕೂಡ. ಇದು ಸಾರ್ಥಕವಾಗುತ್ತೆ, ಇದು ಸುಮ್ಮನೆ ಅಂದ್ರೆ ಉಪಯೋಗ ಇಲ್ಲ, ಭಕ್ತಿಯಿಂದ ಅಂತಾನಲ್ಲ, ಸಾರ್ಥಕವಾಗುತ್ತೆ. ಅದಕ್ಕೆ ಯಜ್ಞವನ್ನು ಬಿಡ್ಲಕ್ಕೆ ಅವ್ರು ಹೇಳಿದ್ದಲ್ಲ ನಾರದರು, ಅನುಸಂಧಾನ ಮಾಡ್ಕೊಂಡು ಮಾಡು ಅಂತ ಹೇಳುತ್ತಾರೆ, ಜ್ಞಾನಪೂರ್ವಕ ಮಾಡು ಅಂತ ಹೇಳುತ್ತಾರೆ. ಅದನ್ನು ಸಪೋರ್ಟ್ ಮಾಡಲಿಕ್ಕೋಸ್ಕರ ಪುರಂಜನೋಪಾಖ್ಯಾನವನ್ನು ಹೇಳುತ್ತಾರೆ. ಅಲ್ಲಿ ಬರೋ ಕಥೆ ಅದು, ಬರು ಪುರಂಜನೋಪಾಖ್ಯಾನ ವಿಸ್ತಾರವಾದದ್ದು ಹೊತ್ತಾಗಿದೆ. ಇವತ್ತು ಮತ್ತೊಂದು ಪ್ರಸಂಗದಲ್ಲಿ ನೋಡೋಣ. ಪಂಚಮಸ್ಕಂದವನ್ನು ಪ್ರಾರಂಭ ಮಾಡ್ತಾ ಮೊದಲಿಗೆ ಪ್ರಿಯವ್ರತ ಅನ್ನೋ ರಾಜನ ಕಥೆ ಹೇಳುತ್ತಾರೆ, ಪ್ರಿಯವ್ರತ ರಾಜನ ಕಥೆ. ಆಮೇಲೆ ಬರೋದು ಜಲಭರತ ರಾಜನ ಕಥೆ, ಭೂಗೋಳ ವರ್ಣನೆ, ನರಕ ವರ್ಣನೆ. ಈಗ ಪಂಚಮಸ್ಕಂದ ಅಪೂರ್ವ ಒಂದು ತತ್ವಶಾಸ್ತ್ರದ ದೊಡ್ಡ ಗಣಿ ಅದು ಒಂದು. ಆದರೆ ವೈಜ್ಞಾನಿಕ ವಿಚಾರದ್ದು ತುಂಬಿ ತುಳುಕುತ್ತೆ ಪಂಚಮಸ್ಕಂದದೊಳಗೆ. ಆಚಾರ್ಯರು ಪಂಚಮಸ್ಕಂದವನ್ನ ಗುರುಗಳು ಒಮ್ಮೆ ಕೇಳಿದರಂತೆ, ಮಧ್ವ ಪಾಠ ಹೇಳ್ತಾ ಕೂತಿರ್ತಾರೆ ಅಚ್ಯುತ ಪ್ರೇಕ್ಷರು, ಭಾಗವತ ಹೇಳ್ತಾ ಇರ್ತಾರೆ, ಶಿಷ್ಯರೆಲ್ಲ ನೋಡ್ತಾ ಕೂತಿರ್ತಾರೆ. ಆಗ ಅರ್ಥ ಹೇಳಬೇಕು ಅಂತ ಅಚ್ಯುತ ಪ್ರೇಕ್ಷರು ಹೋಗ್ತಾ ಇದ್ದಾರೆ. ಒಬ್ಬ ಶಿಷ್ಯ ಒಬ್ಬ ಶ್ಲೋಕ ಓದ್ತಾನೆ, ಇನ್ನೇ ಅರ್ಥ ಹೇಳೋದಕ್ಕೆ ಅಂತ ಹೋದ ತಕ್ಷಣ ಇನ್ನೊಬ್ಬ ಶಿಷ್ಯ ಅಂತಾನೆ, ಸ್ವಾಮಿ ನನ್ನ ಪುಸ್ತಕದಲ್ಲಿ ಹೀಗಿದೆ ಶ್ಲೋಕ ಅಂತ ಹೇಳ್ತಾನೆ. ಯೋಚನೆ ಮಾಡ್ತಾ ಇನ್ನೊಬ್ಬ ನನ್ನ ಪುಸ್ತಕ ಹೀಗಿದೆ ಅಂತ ಹೇಳಿದ್ರಂತೆ. ಅವ್ರಿಗೆ ಗೊಂದಲ ಆಗೋಯ್ತು, ಅರ್ಥದ ಗೊಂದಲ, ಪಾಠದ ಗೊಂದಲ ಆಯ್ತಾರೆ. ಕರೆಕ್ಟ್ ರೀಡಿಂಗ್ ಯಾವುದು? ಅದಕ್ಕೆ ಯೋಚನೆ ಮಾಡ್ತಾ ಕೂತರು. ಆಚಾರ ಅಲ್ಲೇ ಕೂತಿದ್ದಾರೆ. ಆಚಾರ್ಯ ಸ್ತೋತ್ರ ಹೇಳಿದ್ರೆ ಕೆಲಸ ಆಗ್ಬೇಕು, ಆಚಾರ್ಯ ಕೂತಾಗ ಕೇಳಬೇಕಾ? ಗುರುಗಳ ಕಷ್ಟ ನೋಡಿದ್ರಂತೆ ಆಚಾರ್ಯ. ಹೆಚ್ಚಿದ ಪ್ರೇಕ್ಷರೇ, ಗುರುಗಳೇ, ಯೋಚನೆ ಮಾಡಬೇಡಿ. ಆ ಶಿಷ್ಯನ ಕೈಯಲ್ಲಿ ಇದೆಯಲ್ಲ, ಆಚಾರ್ಯ ಕೈಯಲ್ಲಿ ಪುಸ್ತಕ ಇಲ್ಲ. ಪುಸ್ತಕ ಹೇಳಿದ್ರೆ ಭಗ್ಗಾಚಾರ್ಯ ಅಲ್ಲ ಅವರು. ಆಚಾರ್ಯ ಸಮಸ್ತ ವೇದಗಳನ್ನು ಕೂಡ ಗಂಧರ್ವ ವಿದ್ಯಾ ನಿಪುಣಶ್ಚ ನಿತ್ಯಂ ಗಂಧರ್ವ ವೈರೈ ಗಂಧರ್ವ ವರ್ಯೈ ಅನುಗೀತ ಕೀರ್ತೇ ಕಲಾಶ್ಚ ಶೇಷಾಹ ಸತತಂ ಗುರೋರ್ನಃ ಕರೋಲ್ಲಸತ್ ಕಂದುಕವದ್ವಿಭಾಂತಿ. ಅವರಿಗೆ ಪುಸ್ತಕದಲ್ಲಿ ಅಕ್ಷರ ಕಾಣೋದಲ್ಲ, ಸದಾ ದೇವರೇ ಕಣ್ಣಿಗೆ ಕಾಣ್ತಾನೆ ಆಚಾರ್ಯರಿಗೆ. ಇನ್ನೇನು ಬೇಕು ಅವರಿಗೆ? ಸುಮ್ಮನೆ ಕೂತಿದ್ರು. ಆ ಶಿಷ್ಯ ಇದ್ದಾನಲ್ಲ, ಅವನ ಕೈಯಲ್ಲಿ ಪುಸ್ತಕ ಇದೆಯಲ್ಲ, ಅದು ಸರಿಯಾದ ಪಾಠ ಅಂದ್ರಂತ. ಅಚ್ಯುತ ಪ್ರಶ್ನೆ ಬಿಡ್ತಾರಾ, ಅದು ಸರಿಯಾದ ಪಾಠ ಅಂತ ಹೇಗೆ ಹೇಳ್ತೀರಿ ಅಂತ ಕೇಳುತ್ತಾರೆ. ಆಚಾರ್ಯ ಅಂದ್ರಂತೆ, ನನಗೆ ವೇದವ್ಯಾಸರು ಬರೆದ ಪಾಠ ಗೊತ್ತಿದೆ, ಅದಕ್ಕೂ ಅದಕ್ಕೂ ಹೊಂದಾಣಿಕೆ ಇದೆ, ಅದಕ್ಕೆ ಸರಿಯಾದ ಪಾಠ ಅಂದ್ರಂತ. ಬಿಡಲಿಲ್ಲ ಅವರು. ವೇದವ್ಯಾಸರು ಬರೆದ ಪಾಠ ನಿಮಗೆ ಗೊತ್ತಿದೆ, ನಮಗೆ ಹ್ಯಾ ಗೊತ್ತಾಗಬೇಕು ಅಂತ ಕೇಳ್ತಾರೆ. ನಿಮಗೆ ಗೊತ್ತಿದೆ, ನಮಗೆ ಹ್ಯಾ ಗೊತ್ತಾಗಬೇಕು? ಅದು ನಿಮ್ಮ ಜವಾಬ್ದಾರಿ. ಈ ಪರೀಕ್ಷೆ ಮಾಡಿದ್ರೆ ಹೇಳ್ತೇನೆ ಅಂತ ಹೇಳ್ತಾರೆ. ಆಚಾರ್ಯ ಕೆಲವರು ಸಿಟ್ಟಿಗೆ ಎದ್ದುಬಿಟ್ಟು, ನನ್ನ ಮಾತು ನಂಬ್ತೀರಾ, ನಾನು ಪ್ರಶ್ನೆ ಮಾಡ್ತೀರಾ ಅಂತ ಕೇಳೋ ದೊಡ್ಡವರ ಲಕ್ಷಣ ಅಲ್ಲ. ಪರೀಕ್ಷೆ ಮಾಡಿ ಅದಕ್ಕೇನಂತೆ? ಅವ್ರು ಯೋಚನೆ ಮಾಡಿದ್ರೆ ಸರಿ ಅಂತ ಹೇಳಿಬಿಟ್ಟು, ನಿಗದ್ಯತಾಂ ಗದ್ಯಮಿಹ ಇವ ಪಂಚಮಿ. ನಿಮಗೆ ಭಾಗವತ ಅಷ್ಟೆಲ್ಲ ಗೊತ್ತಿದ್ದರೆ ಪಂಚಮಸ್ಕಂದದ ಗದ್ಯ ಭಾಗವನ್ನು ಹೇಳಿ ಅಂತ ಕೇಳಿದ್ದಾರೆ. ಅದಕ್ಕೆ ಪಂಚಮಸ್ಕಂದ ಪೀಠಿಕೆ ಅದು ಒಂದು. ಪಂಚಮಸ್ಕಂದ ಗದ್ಯ ಭಾಗವನ್ನು ಹೇಳಿ, ಶ್ಲೋಕಾರ ಬೈಪಾಠ ಮಾಡಿ ಹೇಳ್ಬಿಡುವುದು, ಗದ್ಯ ಹೇಳೋದು ಭಾರಿ ಕಷ್ಟ. ಪಂಚಮಸ್ಕಂದದ ಬಹುಭಾಗ ಗದ್ಯ ಭಾಗ, ಅದನ್ನು ಹೇಳಿ ಅಂದ್ರಂತೆ. ಅದು ಕಠಿಣವಾದಂತಹ ಭಾಗ, ಅದು ಅದನ್ನು ಹೇಳಿ ಅಂತ ಆಚಾರ್ಯ ಆಯ್ತು ಅಂತ ಹೇಳಿ ಶುರು ಮಾಡಿಬಿಟ್ರಂತ ಹೇಳೋದಕ್ಕೋಸ್ಕರ. ಇಡೀ ಪಂಚಮಸ್ಕಂದ ತಾವದ ಅಧ್ಯಾಯ ನಿಕಾಯ ಮಭ್ಯಧಾತ್, ಇಡೀ ಪಂಚಮಸ್ಕಂದ ಹೇಳಿದ್ರು. ಬರೀ ಪಾಠ ಹೇಳಲಿಲ್ಲ, ಅದು ಅರ್ಥ ಸಮೇತ ಹೇಳಿಬಿಟ್ರಂತೆ. ಅಚ್ಯುತ ಹೇಳಿ ಸುಮ್ಮನೆ ಕೂತಿಲ್ಲ, ಆ ಶಿಷ್ಯನ ಕೈಲಿತ್ತಲ್ಲ ಪುಸ್ತಕ, ಸರಿಯಾಗಿ ನೋಡಿ ಸರಿಯಾಗಿ ನೋಡಿ ಅಂತ ಹೇಳ್ತಾ ಇದ್ದಾರೆ. ಅಕ್ಷರ ಹೆಚ್ಚು ಕಡಿಮೆ ಆಚಾರ ಹಾಗೆ ಹೇಳ್ತಾ ಇದ್ದ. ಬರೀ ಹೇಳೋದು ದೊಡ್ಡದಲ್ಲ, 100% ಟ್ಯಾಲಿಯಾಗ ಹೇಳಬೇಕಲ್ಲ, ಎಷ್ಟು ಕಷ್ಟ ಅದು ಒಂದು. ಆಗ ಅಚ್ಯುತ ಪ್ರೇಕ್ಷರು ನೋಡ್ತಾರೆ, ಆಶ್ಚರ್ಯ ಪಡ್ತಾರೆ. ಮಧ್ವಾಚಾರ್ಯರೇ, ಆಚಾರ್ಯ ವಯಸ್ಸು 12 ವರ್ಷ ಆಗ, ನೀವು 12 ವರ್ಷದವರು, ಭಾಗವತ ಕೈಲಿ ಮುಟ್ಟಿದ್ದೇನೆ ನಾನು ನೋಡಿಲ್ಲ, ಮಠದಲ್ಲೂ ಯಾರು ಹೇಳಿದ್ದನ್ನು ಕೇಳಿಲ್ಲ, ಇಷ್ಟೆಲ್ಲ ಭಾಗವತ ನಿಮಗೆ ಗೊತ್ತಲ್ಲ, ಯಾವಾಗ ಓದಿದಿರಿ ಅಂತ ಕೇಳಿದ್ರಂತೆ ಆಚಾರ್ಯರನ್ನು. ತಕ್ಷಣ ಆಚಾರ್ಯರಂತೆ, ಗುರುಗಳೇ, ನೀವು ಭಾಗವತ ಕೇಳಿದ್ದಕ್ಕೆ ಹೇಳಿದೆ ನಾನು, ಇದನ್ನು ಯಾವಾಗ ಓದಿರಿ ಅಂತ ಕೇಳಿದಿರಿ, ಇದನ್ನ ಎಲ್ಲವನ್ನೂ ಕೂಡ ನಾನು ಈಗ ಓದಿದ್ದಲ್ಲ, ಜನ್ಮಾಂತರದಲ್ಲಿ ಸಕಲವನ್ನೂ ನಾನು ತಿಳಿದಿದ್ದೇನೆ ಅಂತ ಹೇಳಿದ್ದಾರೆ. ಅವ್ರು ಹೇಳಿದರಂತೆ, ಜೈತ್ರಭಾತಿ ಅದ್ಯ ಜನ್ಮನಿನ ಎತ್ಪಠಿತಂತೆ ಜೈತ್ರಭಾತಿ ಕಥಮಿತ್ಯ ಮುನೋಕ್ತೆ ಪೂರ್ವಜನ್ಮಸಿಹಿ ವೇದ ಕಿಲೇದಂ ಸರ್ವಮಿತ್ಯಮಿತ ಬುದ್ಧಿರುವಾಚ. ಎಲ್ಲವನ್ನೂ ಓದಿದ್ದೇವೆ, ಬೇಕಾದ ಕೇಳಬಹುದು ಅಂತ ಹೇಳಿದಾಗ ಆಶ್ಚರ್ಯವಾಗಿ ಹೋಯ್ತಂತೆ. ಮಧ್ವ ವಿಜಯ, ವಿಚಿತ್ರವಾದ ಶ್ರೀಮದ್ ಆಚಾರ್ಯರ ವಿಜಯ ಭಾಗವತದ ಮೂಲಕ ಹೊರಗೆ ಬಂತು. ಇದು ಕಥೆಯಾಗಿ ಉಳಿದಿಲ್ಲ, ಆಚಾರ್ಯ ಬರೆದ ಭಾಗವತ ತಾತ್ಪರ್ಯದ ಓದಿದವರಿಗೆ ಏನು ಅತ್ಯದ್ಭುತವಾದ ಗ್ರಂಥ ಅದು. ಒಂದು ಸರ್ವಮೂಲಗಳಲ್ಲಿ ಒಂದೊಂದು ಹಾಗೇನೆ ಭಾಗವತ ತಾತ್ಪರ್ಯ. ಇದು ಇತಿಹಾಸ ಪುರಾಣಗಳ ಮೇಲೆ ಬರೆದಂತಹ ಅತ್ಯದ್ಭುತವಾದ ಭಾಷ್ಯ. ಒಂದು ಪದ ಪದಕ್ಕೆ ಹೇಗೆ ಅರ್ಥ ಮಾಡಬೇಕು ಆಚಾರ್ಯ ಹೇಳುತ್ತಾರೆ, ಹೇಗೆ ಪದವನ್ನು ಬಿಡಿಸಬೇಕು ಅಂತ ಆಚಾರ್ಯ ತೋರಿಸ್ತಾರೆ. ಒಂದು ಕೌಶಿಕಿ ಅಂತ ಒಂದು ಪದ ಬಂದರೆ ಯಾವ ವ್ಯಾಖ್ಯಾನಕಾರಿಗೆ ಅರ್ಥ ಆಗಿದ್ದಿಲ್ಲ, ಅದು ಒಂದಲ್ಲ ಏನೇನೋ ಅರ್ಥ ಮಾಡಿಕೊಂಡು ಆಚಾರ್ಯ. ಕೌಶಿಕಿ ಕುಶಪಾಣಿ ಇತ್ಯರ್ಥ, ಒಂದು ಮಾತು ಬರೆದಾಗ ಹೊಸ ಜಗತ್ತೇ ಕಣ್ಣಿಗೆ ಕಾಣಬೇಕನ್ನ ಅರ್ಥವನ್ನು ಬರೀತಾರೆ. ಭಾಗವತ ಅಂದ್ರೆ ವಿದ್ಯಾವತಾಂ ಭಾಗವತೇ ಪರೀಕ್ಷಾ ಅಂತ ಹೆಸರು. ಭಾರಿ ವಿದ್ವಾಂಸ ತೊಂಬ ಕರ್ಕೊಂಡು ಬಿಟ್ರೆ ಭಾಗವತ ಹೇಳಯ್ಯ ಅಂತ ಕೇಳಬೇಕಂತೆ. ಅವನು ಭಾಗವತ ಹೇಳಕ್ ಬಂದಾಗ ಪಂಚಮಸ್ಕಂದ ಹೇಳಯ್ಯ ಅಂತ ಕೇಳಬೇಕಂತೆ, ಅಲ್ಲಿಗೆ ಅವನು ಔಟ್ ಆಗಿಬಿಡ್ತಾನೆ ಅಂತ ಅರ್ಥ. ಆದರೆ ಇವತ್ತು ಆಚಾರ್ಯರು ಸಮಸ್ತ ವಿದ್ಯಾ ಪಾರಂಗತರಾದ್ರಿಂದ ಪಂಚಮಸ್ಕಂದವನ್ನು ಆಗಲೇ ಹೇಳಿದ್ರಂತೆ. ಆ ಮೂಲಕವನ್ನು ತೋರಿಸಿದ್ದಾರೆ, ಪಂಚಮಸ್ಕಂದ ಅಪೂರ್ವವಾದ ಸ್ಕಂದ ಅಂತ ಸೂಚನೆ ಕೂಡ ಕೊಟ್ಟಿದ್ದಾರೆ. ನಾಳೆ ದಿವಸ ಪೂರ್ತಿಯಾಗಿ ಪಂಚಮಸ್ಕಂದವನ್ನು ನೋಡಬೇಕು. ಋಷಿಪಂಚಮಿಯ ಇವತ್ತಿನ ದಿವಸ ಪಾರಣೆಯ ಕಾಲ, ಋಷಿಪಂಚಮಿಯ ಪಾರಣೆಯ ಕಾಲ. ತುಂಬಾ ಸರ್ತಿ ಹೇಳ್ತೇನೆ, ಋಷಿ ಪೂಜೆ ಮಾಡೋ 100ಕ್ಕೆ 90 ಪಾಲಿದ್ರೆ ಯಾವ ಋಷಿಗಳು ಅಂತಲೇ ಗೊತ್ತಿರೋದಿಲ್ಲ. ಪಾಪ ಇವರು ಹಾಕ್ರಿ ಅಂತಾರೆ, ಹಾಕ್ತಿರ್ತಾರಷ್ಟೇ. ಹೂ ಹಾಕ್ರಿ ಹೂ ಹಾಕ್ರಿ, ತುಳಸಿ ಹಾಕ್ರಿ ತುಳಸಿ ಹಾಕ್ರಿ, ನೈವೇದ್ಯ ನೈವೇದ್ಯ. ಯಾರಿಗಾದ್ರೂ ಯಾವ ಋಷಿ ಬಿಟ್ಟಿದ್ರೆ ಏನಂತೆ? ಕಶ್ಯಪ, ಅತ್ರಿಹಿ, ಭರದ್ವಾಜ, ವಿಶ್ವಾಮಿತ್ರ, ಎಷ್ಟು ಜನ ಇದ್ದಾರೆ ಮಹಾನುಭಾವರು, ಜಮದಗ್ನಿಗಳು, ವಶಿಷ್ಠರು, ಗೌತಮರು, 7 ಜನ ಋಷಿಗಳು, ಅರುಂಧತಿ, ಅವರು ವಶಿಷ್ಠರ ಪತ್ನಿ. ಒಬ್ಬೊಬ್ಬರ ಕಥೆ ಗೊತ್ತಾದ ನಮಗೆ ಆಶ್ಚರ್ಯವಾಗಬೇಕು. ಒಂದೊಂದು ದಿವಸ ಆದ್ರೂ ಒಬ್ಬೊಬ್ಬರು ಮುಗಿಯೋದಿಲ್ಲ. ಕಶ್ಯಪರ ಬಗ್ಗೆ, ಅತ್ರಿ, ಭರದ್ವಾಜರು, ಗೌತಮರು, ಒಬ್ಬೊಬ್ಬರು ಎಂಥೆಂಥ ಮಹಾನುಭಾವರು. ಆಚಾರ್ಯ ಹೇಳಿದ ಹಾಗೆ, ಆಶ್ರಿತ್ಯ ಯಾರಪಿ ಸಮಯ ಸಮೇತ್ಯ ನಯಾತಿ ದುಃಖಂ ಹಿರಿಯತ್ಕಡಾಕ್ಷ ಬಲವತಿ ಅಜಿತಂ ನಮಾಮಿ. ಅದಕ್ಕೆ ನಿನ್ನೆ ಒಂದ್ ಕಡೆ ಹೋದ, ಋಷಿಪಂಚಮಿ ಹೋದಾಗ ಹೇಳಿದೆ, ಋಷಿಪಂಚಮಿಗಿಂತ ಮುಂಚೆ ಯಾಕೋ 7 ಜನ ಇದ್ದಾರೆ, ಒಂದು ಸಪ್ತಾಹ ಮಾಡಿಸ್ಬೇಕು ಅದು ಋಷಿಪಂಚಮಿ ಮೇಲೆ, ಋಷಿಗಳ ಮೇಲೆ ಸಪ್ತಾಹ ಇಡಿಸ್ಬೇಕು. ಕಷ್ಟಪಡ ಒಂದ್ ದಿವಸ, ಹತ್ತಿರಗಳಿಗೆ ಒಂದ್ ದಿವಸ, ಒಬ್ಬರು ಇಡಿಸ್ಬೇಕು. ಆಮೇಲೆ ಋಷಿಪಂಚಮಿ ಎಂಟನೇ ದಿವಸ ಬರುತ್ತಲ್ಲ, ಅವತ್ತು ಪಾಡ ದಿವಸ ಮಂಗಳ ಮಾಡಿಬಿಟ್ರೆ ಆಗ ಋಷಿಪಂಚಮಿ ನೋಡಿ ಸಾವಿರಾರು ಜನ ಮಾಡ್ತಾರೆ. ಇವತ್ತು ಮಾಡೋರು ತೂಕಡಿಸ್ತಾ ಕೂತಿರ್ತಾರೆ, ಪಾಪ ಶಾಸ್ತ್ರ ಹೇಳಿದೆ ಮಾಡಬೇಕು ಅಂತ ತೂಕಡಿಸ್ತಾ ಹಾಗೆ ಮಾಡಬಾರದು. ಕಶ್ಯಪರ ಬಗ್ಗೆ ವಶಿಷ್ಠರ ಬಗ್ಗೆ ಹೇಳಕ್ ಹೋದ್ರಂತೂ ಮಹಾಭಾರತದಲ್ಲಿ ಎಷ್ಟು ವರ್ಣನೆ ಮಾಡ್ತಾರೆ ಗೊತ್ತಾ. ಒಬ್ಬೊಬ್ಬರು ಗೋತ್ರ ನಾವು ತಿಳ್ಕೋಬೇಕಾದ್ರೆ ರೋಮಾಂಚನ ಆಗಬೇಕಂತ ಮಹಾನುಭಾವರು. ಅವರ ಕಥೆ ತುಂಬಾ ಜನಕ್ಕೆ ಗೊತ್ತಿಲ್ಲ, ಆದ್ರಿಂದ ಇವತ್ತು ನಮ್ಗೆ ಎಷ್ಟು ಜನ ಬಗ್ಗೆ ನಮಗೆ ಗೊತ್ತಿದೆ. ರಾಯರ ಬಗ್ಗೆನೇ ಗೊತ್ತಿಲ್ಲ, ಮೊದಲು ಅಷ್ಟೆಲ್ಲ ಪೂಜೆ ಮಾಡ್ತಾರೆ ರಾಯರಾದ್ರೆ ಅವೆಲ್ಲ ಗೊತ್ತಿಲ್ಲ. ಅವ್ರು ಫಲ ಕೊಡ್ತಾರೆ ಬರ್ತೇವೆ ಅಷ್ಟೇ ಹೊರತು ನಮಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಬೇಕು. ಇನ್ಯಾರ ಬಗ್ಗೆ ಗೊತ್ತಿರುತ್ತೆ? ಅದಕ್ಕೆ ಪ್ರಶೀರ್ ವಿಶ್ವಪಂಚಮಿ ಕಾಲಕ್ಕೆ ರಾಯರ ಆರಾಧ್ಯ ಕಾಲಕ್ಕೆ ರಾಯರ ಮಹತ್ವ ಹೇಗೆ ಹೇಳಿಸ್ತಾರೋ, ಜೈತೀರ್ಥಮ್ಮ ಋಷಿಪಂಚಮಿಯ ಕಾಲಕ್ಕೆ ಋಷಿಗಳ ಮಹತ್ವವನ್ನು ಸಪ್ತಾಹ ಮಾಡಿಸಿಬಿಟ್ಟು ಕೃಷ್ಣಾರ್ಪಣ ಅಂದರೆ ಆಗ ನಮಗೆ ಋಷಿಪಂಚಮಿ ಸಾರ್ಥಕವಾಗುತ್ತೆ, ವಿಶೇಷ ಮಹತ್ವ ಬರುತ್ತೆ. ಅಂತ ಋಷಿಗಳ ಧ್ಯಾನಕ್ಕೆ ಮೊದಲು ನಮ್ಮ ಹಬ್ಬಗಳು ಬಂತು ಅಂದ್ರೆ ಭಾಗವತ ಪುರಸ್ಪತಿ ಯಾವಾಗ ಬರುತ್ತೆ ಗೊತ್ತಾ? ಹಬ್ಬಗಳ ಸಾಲಿದು ಅದು ಉಪನ್ಯಾಸ ತಪ್ಪಿಸರಿ ಭಾರಿ ಖುಷಿ ಅದು. ಅದು ದಿನ ಬೆಳಗಾದ್ರೂ ಉತ್ಸವ ಇದ್ದೇ ಇರುತ್ತೆ, ಗಣೇಶ ಚೌತಿ ಪಾಠ ಪ್ರವಚನ ಇಲ್ಲ, ಋಷಿ ಉಪವಾಸ ಪ್ರವಚನ, ಇವತ್ತಂತೂ ಪಾರಣಿ ಪ್ರವಚನ ಇಲ್ಲ, ಆಮೇಲೆ ಅನಂತ ಪದ್ಮನಾಥ ಪ್ರವಚನ ಇಲ್ಲ, ಹುಣ್ಣಿಮೆ ಪ್ರವಚನ ಇಲ್ಲ, ಜ್ಯೇಷ್ಠಾರಕ್ಷಿ ಬರುತ್ತೆ ಅವತ್ತು ಪ್ರವಚನ ಇಲ್ಲ. ಅದು ಕೇಳೋದು ಯಾವಾಗ? ಅದಕ್ಕೆ ಹೇಳ್ತಾರೆ ಅದನ್ನ ಕೇಳಿ ಕೇಳಿ ಮಾಡ್ತೇವಲ್ಲ ಅವಾಗ ಅರ್ಥ ಆಗುತ್ತ. ಕೇಳಿ ಕೇಳಿ ಮಾಡಿದಾಗ ದೊಡ್ಡ ಪುಣ್ಯ ಬರುತ್ತೆ. ಪ್ರತಿಯೊಬ್ಬರೂ ಸಹ ಜ್ಞಾನ ಕಾರ್ಯವನ್ನು ಪ್ರೋಷ್ಠಪದಿ ಕಾಲ ಅಂದ್ರೆ ಅದಕ್ಕೆ ಮಹತ್ವಪೂರ್ಣ. ಉತ್ಸವಗಳ ಮಧ್ಯೆ ಪ್ರವಚನ ಕೇಳ್ತಾ ಮಾಡೋದು. ಇವತ್ತು ಸೂರ್ಯಷಷ್ಠಿ ಅಂತ ಇವತ್ತು ಹೆಸರು ಅನೇಕರಿಗೆ ಗೊತ್ತಿಲ್ಲ. ಸೂರ್ಯಷಷ್ಠಿ ಅಂತ ಕರೀತಾರೆ. ಪ್ರಾತಃ ಸ್ನಾನೆ ಅಶ್ವಮೇಧ ಫಲಂ ಅಂತ ಹಾಕಿರ್ತಾರೆ. ಇವತ್ತು ಸರಿಯಾಗಿ ಸೂರ್ಯೋದಯಕ್ಕಿಂತ ಮುಂಚೆ ಸ್ನಾನ ಮಾಡಿಬಿಟ್ರೆ ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಬರುತ್ತೆ. ಬರೀ ಸ್ನಾನ ಮಾಡಿದರೆ ಅಶ್ವಮೇಧ ಯಾಗ ಮಾಡಿ ಪುಣ್ಯ ಬರುತ್ತೆ. ಒಂದು ದಿವಸ ಮುಂದೆ ಯಾವಾಗಲಾರು ಹೇಳ್ತೇನಂತೆ, ಪಾಡ್ಯದಿಂದ ಈ ಹುಣ್ಣಿಮೆವರೆಗೆ ಇರುತ್ತಲ್ಲ, ಪ್ರತಿಯೊಂದು ದಿವಸ ಪರ್ವಕಾಲ, 15 ದಿವಸನೂ ಪರ್ವಕಾಲ. ಅದಕ್ಕೆ ಈ ಕಾಲದಲ್ಲೇ ಪರೀಕ್ಷಿತ ರಾಜ ಕೇಳಿ ವೈಕುಂಠಕ್ಕೆ ಹೋಗಿತ್ತು. ಅಂತ ಪವಿತ್ರವಾದ ಕಾಲ ಇತ್ತು. ತುಂಬಾ ಜನಗಳು ಅದನ್ನು ಉಪಯೋಗ ಮಾಡಿಕೊಳ್ಳೋದಿಲ್ಲ, ಸರಿಯಾಗಿ ಮಾಡಿಕೊಂಡು ಬಿಟ್ಟು ವಿಶೇಷವಾದ ಭಗವನ್ ಮಹಾತ್ಮೆ ಶ್ರವಣ ಮಾಡಬೇಕು. ನಾಳೆ ಪಂಚಮಸ್ಕಂದವನ್ನ, ನಾಳೆ ದಿವಸ ಪಂಚಮಸ್ಕಂದ ಪೂರ್ತಿ, ಅದು ನರಕವರ್ಣನೆ ಬರೋದು ಅದರಲ್ಲೇ ಮಧ್ಯೆ, ನಾಳೆ ಇಡೀ ಪಂಚಮಸ್ಕಂದವನ್ನು ಅತ್ಯಂತ ವೇಗವಾಗಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾನಿ.